ಪ್ರದಾಯ ಜ್ಞಾನಪ್ರದಾಯ ವಿಭದಾಸರ ಸೌಖ್ಯ ದುಃಖ ಸತ್ಕಾರಣಾಯ ವಿತಾಯ ನಮಸ್ತೆ. ಆನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಭಾವಿಸಬೇನೆ ಶ್ರೀ ವಾದಿರಾಜ ಗುರುಭ್ಯೋ ನಮಃ. ರಾಘವೇಂದ್ರ ಗುರುಭ್ಯೋ ನಮಃ. ಮಾದನೂರು ವಿಷ್ಣುತೀರ್ಥ ಗುರುಭ್ಯೋ ನಮಃ. ಅಖಿಲ ಭಾರತ ಹರಿದಾಸ ಸಮ್ಮೇಳನ ಶ್ರೀ ಗುರು ಗೋವಿಂದ ವಿಠಲ ದಾಸರಿಂದ ಪ್ರತಿಷ್ಠಾಪಿಸಲ್ಪಟ್ಟು 30 ವರ್ಷಗಳಿಂದ ಮಹಾರಾಷ್ಟ್ರ, ಕರ್ನಾಟಕ, ತಮಿಳುನಾಡು, ಆಂಧ್ರ ಪ್ರದೇಶ ಪುಣ್ಯಕ್ಷೇತ್ರಗಳಲ್ಲಿ ಪ್ರತಿ ವರ್ಷವೂ ಕೂಡ 35 ವರ್ಷಗಳಿಂದ ಅಖಿಲ ಭಾರತ ಹರಿದಾಸ ಸಮ್ಮೇಳನ ಪುರಂದರದಾಸ ಆರಾಧನಾ ಪ್ರಯುಕ್ತ ನಡೆಕೊಂಡು ಬಂದಿದೆ. ಈ 35ನೇ ವರ್ಷ ವಿದ್ಯಾಪೀಠದಲ್ಲಿ ಸಮ್ಮೇಳನದ ಪ್ರಯುಕ್ತ ಪೂರ್ವಭಾವಿಯಾಗಿ 2 ಹಂತದಲ್ಲಿ ಜ್ಞಾನಯಜ್ಞಗಳನ್ನು ಹಮ್ಮಿಕೊಂಡಿದ್ದೀವಿ. ಅದೆಲ್ಲ ಪ್ರಥಮ ಹಂತದಲ್ಲಿ ಇವತ್ತು ಪ್ರಾರಂಭವಾಗ್ತಾ ಇದೆ. ಮಾದನೂರು ವಿಷ್ಣುತೀರ್ಥರು ಮಹಾವಿರಕ್ತರು ಆಧ್ಯಾತ್ಮ ರಹಸ್ಯಗಳನ್ನು ತಮ್ಮ ಗ್ರಂಥಗಳಲ್ಲಿ ಒಳಗಿಟ್ಟು ಸಾಧಕರಿಗೆ ಮಹದ ಉಪಕಾರ ಮಾಡಿದಂಥ ಮಹನೀಯರು. ಅವರು ಬರೆದಂತಹ ಷೋಡಶಿ, ಚತುರ್ದಶಿ ಹಾಗೂ ಆಧ್ಯಾತ್ಮ ರಸರಂಜನಿ, ಈ 3 ಗ್ರಂಥಗಳನ್ನು ನಮ್ಮ ಗುರುಗಳಾದ ಗುರು ಗೋವಿಂದ ವಿಠಲದಾಸರು 35 ವರ್ಷಗಳ ಹಿಂದೆ ಕನ್ನಡದಲ್ಲಿ ಅನುವಾದ ಮಾಡಿ ಅದರ ಸಂಸ್ಕೃತದ ಬಗ್ಗೆ 2 ಗ್ರಂಥಗಳನ್ನು ಕೂಡ ಪ್ರಕಟ ಮಾಡಿದರು. ಅದು ಇವಾಗ ಲಭ್ಯವಿಲ್ಲ. ಆದ್ದರಿಂದ ಅವರ ಮಕ್ಕಳು ಅದನ್ನು ಮತ್ತೆ ಪುನರುದ್ಧರಣ ಮಾಡಿ ವಿದ್ಯಾಪೀಠದ ಬುಕ್ ಸ್ಟಾಲ್ನಲ್ಲಿ ಸಿಗತ್ತೆ ಎಲ್ಲರಿಗೂ. ಪೂಜ್ಯ ಆಚಾರ್ಯರು ಕರ್ನೂಲ್ ಶ್ರೀನಿವಾಸಾಚಾರ್ಯರು ಪರಿಚಯ ನಿಮಗೆ ಮಾಡಬೇಕಾಗಿಲ್ಲ. ಆದರೆ ನಮ್ಮ ಪ್ರಯುಕ್ತ ಧರ್ಮ ಆದ್ದರಿಂದ 2 ಮಾತುಗಳು ಅವರ ಬಗ್ಗೆ ಹೇಳಬೇಕಾಗಿದೆ. ಕರ್ನೂಲ್ ಶ್ರೀನಿವಾಸಾಚಾರ್ಯರು ಇಂಜಿನಿಯರ್ ಆಗಿ ಆಂಧ್ರ ಪ್ರದೇಶ್ ಪೇಪರ್ ಮಿಲ್ಸ್ಲ್ಲಿ ಬಿಇ ಪದವೀಧರರಾಗಿ ಆಂಧ್ರಪ್ರದೇಶ್ ಪೇಪರ್ ಮಿಲ್ಸ್ ರಾಜಮಂಡ್ರಿಯಲ್ಲಿ ಇಂಜಿನಿಯರ್ ಆಗಿದ್ದು ತಮ್ಮ ಪದವಿಯನ್ನು ತ್ಯಾಗ ಮಾಡಿ ಅದಮಾರು ಶ್ರೀಗಳವರ ಹತ್ರ ಶಾಸ್ತ್ರಾಧ್ಯಯನ ಹಾಗೂ ಸುಧಾಮಂಗಳವನ್ನು ಮಾಡಿ ಕರ್ನೂಲ್ನಲ್ಲಿ ಬಹುಕಾಲ ಗುರುಕುಲವನ್ನು ಸ್ಥಾಪನೆ ಮಾಡಿ ಅಲ್ಲಿ ವಿದ್ಯಾರ್ಥಿಗಳಿಗೆ ಪಾಠ ಪ್ರವಚನಗಳನ್ನು ಮಾಡಿ ತದನಂತರ ಮುಳಬಾಗಿಲಿನಲ್ಲಿ ಅಲ್ಲಿ ಗುರುಕುಲದಲ್ಲಿ ಅಧ್ಯಾಪಕರಾಗಿ ಮುಳಬಾಗಿಲಿನಲ್ಲಿ ಇದ್ದರು. ಸುಮಾರು ವರ್ಷಗಳಿಂದ ಈಗ ಬೆಂಗಳೂರಿನಲ್ಲಿ ಬಂದು ರಾಘವೇಂದ್ರ ಕಾಲನಿಯಲ್ಲಿ ಅನೇಕ ಮಂದಿ ಭಕ್ತರಿಗೆ ಷೋಡಶಿ ಚತುರ್ದಶಿ ಗ್ರಂಥಗಳ ಅಧ್ಯಯನವನ್ನು ಹಾಗೂ ಇತರ ಗ್ರಂಥಗಳ ಅಧ್ಯಯನವನ್ನು ಮಾಡಿಸ್ತಾ ಇದ್ದಾರೆ. ಪುಣ್ಯಧಾಮದಲ್ಲಿ ಹಾಗೂ ಚಾಮರಾಜಪೇಟೆ ಮಧ್ವಸಂಘದಲ್ಲಿ ಗಿರಿನಗರದಲ್ಲಿ ಸುಮಾರು ಪ್ರತಿ ತಿಂಗಳು 1 ದಿವಸ ತಪ್ಪದಂತೆ 6-7 ತಿಂಗಳಿಂದ ವಿಷ್ಣುತೀರ್ಥರ ಷೋಡಶಿ ಗ್ರಂಥದ ಅನುವಾದವನ್ನು ನಡೀತಾ ಇದೆ. ಇಲ್ಲಿ ಈ ಪ್ರಥಮತಃ ಇವತ್ತರಿಂದ ಪ್ರಾರಂಭ ಮಾಡಿಕೊಂಡು 1 ಈ ಕಾರ್ಯಕ್ರಮ ಚತುರ್ದಶಿ ಗ್ರಂಥ ಕಾರ್ಯಕ್ರಮ ಇವತ್ತು ಅವರು ನಮಗೆ ಶ್ರವಣ ಮಾಡಿಸಲಿದ್ದಾರೆ. ಬಹು ಕಠಿಣವಾದ ಗ್ರಂಥ, ಕಥಾ ಕಾದಂಬರಿ ಅಂತ ಅಲ್ಲ, ಅನೇಕ ಆಧ್ಯಾತ್ಮಿಕ ರಹಸ್ಯ ವಿಷಯಗಳನ್ನು ಒಂದೇ ಕಡೆ ಪ್ಯಾಕ್ ಮಾಡಿ ಇಟ್ಟುಬಿಟ್ಟಿದ್ದಾರೆ ಅಡವಿ ಮಹಾಸ್ವಾಮಿಗಳು. ಅದನ್ನು ತಾವೆಲ್ಲರೂ ಕೂಡ ಸಾವಧಾನ ಚಿತ್ತೆಯಿಂದ ಗ್ರಹಣ ಮಾಡಬೇಕು ಅಂತ ಹೇಳಿ ಪ್ರಾರ್ಥನಾ ಮಾಡ್ತಾ, ಪೂಜೆ ಆಚಾರ್ಯರು 1 ನಮ್ಮಲ್ಲಿ ಇದ್ದು ಇದಂಥ ಶ್ರವಣ ಮಾಡಿಸ್ಲಿಕ್ಕೆ ಎಲ್ಲರ ಪರವಾಗಿ ಅವರಿಗೆ ವಿಶೇಷ ಸ್ವಾಗತವನ್ನು ನೀಡಿ ನಮ್ಮ ಪ್ರೊಫೆಸರ್ ರಂಗನಾಥ ಅವರು ಮಾಲಾರ್ಪಣೆ ಮಾಡಬೇಕಾಗಿ ಅವನ್ನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಈಗ ಪೂಜೆ ಆಚಾರ್ಯರು ತಮ್ಮ ಉಪನ್ಯಾಸವನ್ನು ಮುಂದುವರಿಸಬೇಕಾಗಿ ಪ್ರಾರ್ಥನೆ. ಈ ಷೋಡಶಿ ಗ್ರಂಥ ಇಲ್ಲಿ ವಿದ್ಯಾಪೀಠದ ಬುಕ್ ಸ್ಟಾಲ್ನಲ್ಲಿ ಲಭ್ಯವಿದೆ, ನಮ್ಮಲ್ಲಿ ಕೂಡ ಲಭ್ಯವಿದೆ. ಗ್ರಂಥ ಬೇಕಾದವರು ಪಡೆಯಬಹುದು.
ನಮಃ. ಹರಿ ಓಂ. ಹಯಗ್ರೀವಂ ಚಿದಾನಂದ ವಿಗ್ರಹಂ ಸದನುಗ್ರಹಂ ದಶಗ್ರೀವಚ್ಛದಂ ಶಾಪಾನ್ ಮಣಿಗ್ರೀವ ವಿಮೋಚನಂ ಸ್ವನಾಮಗ್ರಹಣಾದೇವಾ ನಿರಸ್ತಗ್ರಹ ವಿಗ್ರಹಂ ವೃಂದಾವನಗತಂ ವಂದೇ ಬ್ರಹ್ಮರುದ್ರೇಂದ್ರವಂದಿತಂ ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರಣಸೇ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ಧಯೇ ನಮಃ. ಗುರುಮಖಿಲಗುಣಜ್ಞಂ ಸದ್ಗುಣೈಕಾಧಿವಾಸಂ ಶಮದಮಪರಿನಿಷ್ಠಂ ಸತ್ವನಿಷ್ಠಂ ವರಿಷ್ಠಂ ಸಕಲಸುಜನಶಿಷ್ಟಂ ನಿತ್ಯನಿರ್ಧೂತಕಷ್ಟಂ ಹಯಮುಖಪದನಿಷ್ಠಂ ಮಾಂ ಭಜಂತು ಪ್ರಪನ್ನಾಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನೀಲಾಕರಾರ್ಚಿತಾನಂತ ಲೀಲಾಗೋಪಾಲಪಾಲಿತಾನ್ ವಿದ್ಯಾಪಯೋನಿಧೀನ್ ವಂದೇ ಬ್ರಹ್ಮವಿದ್ಯಾಗುರೂನ್ ನಮಃ. ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾವಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತೃನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನಮಃ. ವಾದಿರಾಜಪದದ್ವಂದ್ವ ವಾರಿಜಾಸಕ್ತಮಾನಸಾನ್ ವಿಶ್ವಪ್ರಿಯ ಗುರೂನ್ ವಂದೇ ಮಂದೋಹಂ ಧೀವಿಶುದ್ಧಯೇ. ಸತ್ಯಂ ಸತ್ಯಂ ಪುನಃಸತ್ಯಂ ವಿಷ್ಣುತೀರ್ಥಪ್ರಸಾದತಃ ಸರ್ವೇ ಕಾಮಾಭವಂತೇವ ಶಪಥೋ ಬಿಂಬಸನ್ನಿಧೌ. ಚಿಂತಾಮಣಿಂ ಸುಭಕ್ತಾನಾಂ ಕಲ್ಪವೃಕ್ಷಂ ಚ ಕಾಮದಂ ಸ್ವಾಮಿನಂ ತ್ವಾಂ ರಘುಪ್ರೇಮತೀರ್ಥಂ ವಂದೇಹ್ಯಭೀಷ್ಟದಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರಕೃತ ಮಾದನೂರಿನ ಅವಧೂತ ಶಿರೋಮಣಿಗಳಾಗಿರ್ತಕ್ಕಂಥ ವಿಷ್ಣುತೀರ್ಥರು ಅವರು ಬರೆದಂಥ ಗ್ರಂಥ ಷೋಡಶಿ ಚತುರ್ದಶಿ ಅಧ್ಯಾತ್ಮ ರಸರಂಜನಿ ಅಂತ ವಿಶೇಷವಾದಂಥ ಗ್ರಂಥಗಳು. ಪ್ರಶ್ನೆ ಬರುತ್ತೆ, ಏನು ಹೇಳಿದ್ದಾರೆ ಇಲ್ಲಿ ಅಂದರೆ ಶಾಸ್ತ್ರದಲ್ಲಿ ಹೇಳಿದ್ದನ್ನೇ ಇಲ್ಲಿ ಹೇಳಿದ್ದಾರೆ. ಉಪನಿಷತ್ತುಗಳಲ್ಲಿ ಪ್ರಕಾಶ ಸಂಹಿತೆಯಲ್ಲಿ ವಿಷ್ಣು ರಹಸ್ಯದಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ಏನು ವಿಕ್ಷೇಪವಾಗಿ ಉಪಾಸನೆಗಳು ಹೇಳಿದ್ದಾರೆ, ತುಂಬ ಹೇಳಿದ್ದಾರೆ ಉಪಾಸನೆಗಳನ್ನೆಲ್ಲ ಕೂಡ. ಆದರೆ ಆ ಉಪಾಸನೆಗಳನ್ನೆಲ್ಲ ಸಂಗ್ರಹಣ ಮಾಡುವುದರಲ್ಲಿ ಒಂದು ಕ್ರಮ ಬೇಕಾಗಿದೆ. ಆ ಕ್ರಮ ಎಂಬುದು ಹೇಗೆ ಎಂಬುದು, ನಾವು ಓದಿಕೊಂಡು ಗ್ರಂಥವನ್ನು ನಮ್ಮ ಅನಿಸಿಕೆ ಪ್ರಕಾರ ಆ ಕ್ರಮವನ್ನು ಸರಿ ಮಾಡುವುದು, ಅಥವಾ ಅನುಭವಜ್ಞರಾದಂಥ ಗುರುಗಳ ಒಂದು ದಾರಿ ದೀಪವ ಅದರಲ್ಲಿ ಆ ಉಪಾಸನೆಗಳನ್ನು ಸರಿ ಮಾಡಿಕೊಳ್ಳುವುದು. ಈ ಪ್ರಶ್ನೆ ಬಂದರೆ ಅನುಭವಕ್ಕಿಟ್ಟವರು ವಿಷ್ಣುತೀರ್ಥರು, ಅಪರೋಕ್ಷ ಜ್ಞಾನಿಗಳು, ಮಹಾಜ್ಞಾನಿಗಳವರು. ಅವರು ಒಂದು ಸಣ್ಣ ಮಾತನ್ನು ಹೇಳುತ್ತಾರೆ ಸಾರೋದ್ಧಾರ ಬರೆಯೋ ಕಾಲಕ್ಕೆ ಕೊನೆಯಲ್ಲಿ, ಅವಧೂತ ಶಿರೋಮಣಿನ ವಿಷ್ಣುತೀರ್ಥೇನ ಕೃತಂ ಅಂತ ಹೇಳ್ತಾರೆ. ಅಲ್ಲ, ನಾವು ಅವರನ್ನು ಅವಧೂತ ಶಿರೋಮಣಿಗಳು ಅಂತ ಹೇಳೋದೇನೋ ಸರಿ, ಅವರನ್ನು ಅವರು ಅವಧೂತ ಶಿರೋಮಣಿಗಳು ಅಂತ ಹೇಳಿಕೊಳ್ಳೋದು ಅಷ್ಟು ಸರಿಯಾಗಿ ಕಾಣತಾ ಇಲ್ಲ. ಅಂದರೆ ಅವರ ಕುರಿತು ಅವರು ಹೇಳಿದ್ದೇನೋ ಸತ್ಯವಾದದ್ದನ್ನೇ ಹೇಳ್ತಾ ಇದ್ದಾರೆ. ಗ್ರಹಣ ಮಾಡಬೇಕಾಗಿದ್ದು ರೀತಿಯೇ ಬೇರೆ, ತಮ್ಮ ಸ್ವರೂಪವೇ ಹೇಳಿಕೊಂಡ್ರಲ್ಲಿ. ಅವಧೂತ ಶಿರೋಮಣಿ ಏನು, ಅಶ್ವತ್ಥಾಮಾಚಾರ್ಯರಾಗಿದ್ದುಕೊಂಡು ದ್ರೌಪದಿ ದೇವಿಯ ಮಕ್ಕಳನ್ನು ಮಲಗಿರುವಾಗ ಕತ್ತರಿಸಿದ ವ್ಯಕ್ತಿ. ಆ ಪ್ರಕರಣದಲ್ಲಿ ಅರ್ಜುನ ಭೀಮಸೇನ ದೇವರು ಹೇಳುತ್ತಾ ಇದ್ದಾರೆ, ಆತ ತಾಯಿ ಮಲಕೊಂಡವರನ್ನು ಕೊಂದವ, ಆದ್ದರಿಂದ ಕೊಲ್ಲಲೇಬೇಕು ಅಂತ. ದ್ರೌಪದಿ ದೇವಿ ಹೇಳುತ್ತಾಳೆ, ಬೇಡ ಬಿಟ್ಟು ಬಿಡಿ, ಗುರುಪುತ್ರನಿವ. ಅರ್ಜುನನಿಗೆ ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಸಂಶಯ. ಕೃಷ್ಣನನ್ನು ಕೇಳಿದ, ಏನು ಮಾಡಲಿ, ಎರಡೂ ಮಾಡು. ಎರಡು ಹೇಗೆ ಮಾಡೋದು, ಬಿಡುವುದು ಕೊಲ್ಲುವುದು ಅಂದರೆ ಎರಡೂ ಮಾಡು ಅಂತ ಹೇಳಿದರು. ಅವಾಗೆ ಮಾಡಿದ್ದೇನು ಅರ್ಥ ಆಯಿತು ಕೃಷ್ಣನಿಗೆ, ಬ್ರಾಹ್ಮಣನಿಗೆ ಶರೀರತಃ ವಧೆ ಇಲ್ಲ, ಶಾಸ್ತ್ರ ನಿಷೇಧ ಮಾಡುತ್ತಾ ಇದೆ. ತೇಜೋ ವಧೆಯೇ ಅವರಿಗೆ ವಧೆ, ಆದ್ದರಿಂದ ಅವರ ಶಿರದಲ್ಲಿರುವ ಮಣಿಯನ್ನು ಕಿತ್ತಿದ್ದರು. ಸಹಜವಾಗಿ ಅವರ ಜೊತೆಗೇನೆ ಹುಟ್ಟಿದ ಮಣಿ ಅದು, ಶಿರೋಮಣಿ ಅಶ್ವತ್ಥಾಮಾಚಾರ್ಯರಿಗೆ ಆ ಮಣಿಯನ್ನು ತೆಗೆದು ಹಾಕಿದರು. ಅದೇ ಹೇಳಿಕೊಂಡಿವರು ಅವಧೂತ ಶಿರೋಮಣಿ. ಶಿರೋಮಣಿ ಯಾರ ಶಿರೋಮಣಿ, ಅವಧೂತ ಕಳೆಗೆ ಹೋಯಿತೋ ಅವನು ನಾನು ಅಂತ ಹೇಳಿಕೊಂಡ್ರಷ್ಟೇ ಹೊರತು ತಾವು ಅವಧೂತರಲ್ಲಿ ಶಿರೋಮಣಿಗಳು ಅಂತ ಹೇಳಿಕೊಂಡಿಲ್ಲ. ಹಾಗೆ ತಾವು ವಿಶೇಷವಾಗಿ ಅನುಭವದಿಂದ ಬರೆದಂಥ ಗ್ರಂಥಗಳಿವು. ಪಾಂಡುರಂಗಿ ಶ್ರೀನಾಥಾಚಾರ್ಯರಂತ ತುಂಬ ದೊಡ್ಡವರು, ಅವರು ಕನ್ನಡ ಅನುವಾದವನ್ನು ಬರೀತಾರೆ. ಬರೀತಾ ಒಂದು ಮಾತನ್ನು ಹೇಳ್ತಾರೆ ಅವರು, ಇಲ್ಲಿ ವಿಷಯಗಳೇನ ಉಪನಿಷತ್ತಿನಲ್ಲಿ ಸಂಗ್ರಹವಾದದ್ದೇ, ಆದರೆ ಈ ಕ್ರಮ ಏನಿದೆ, ಅವರು ಒಂದೊಂದು ಉಪಾಸನೆಯನ್ನು ಒಂದಾದ ಮೇಲೆ ಒಂದು ತಂದರಲ್ಲ ಹೀಗೆ ಅಂತ, ಈ ಕ್ರಮ ಅದು ಅವರದ್ದೇ, ಅದು ಎಲ್ಲಿ ಹೇಳಲಿಲ್ಲ, ಯಾವ ಗ್ರಂಥದಲ್ಲೂ ಹೇಳಲಿಲ್ಲ, ಈ ಕ್ರಮ ಮಾತ್ರ ಅನುಭಾವಿಗಳಾದ ವಿಷ್ಣು ತೀರ್ಥರದ್ದೇ ಅಂತ ಸ್ಪಷ್ಟವಾಗಿ ತಿಳಿಸಿಕೊಡುತ್ತಾರೆ. ಹಾಗಾದರೆ ಚತುರ್ದಶಿ ಗ್ರಂಥದಲ್ಲಿ ನಮಗೆ ಹೇಳಿದ್ದೇನು ಅಂದರೆ, ವಿಷ್ಣು ಪುರಾಣಕ್ಕೆ ಒಮ್ಮೆ ನೋಡಬೇಕು. ವಿಷ್ಣು ಪುರಾಣದಲ್ಲಿ ಒಂದು ಪ್ರಶ್ನೆ ಮಾಡುತ್ತಾರೆ, ನಗ್ನರು ಅಂದರೆ ಯಾರು, ನಗ್ನರು ಅಂತ ಯಾಕೆ ಪ್ರಶ್ನೆ ಬಂತು ಅಂದರೆ, ಹೇಳುತ್ತಾರೆ ಯಾರಾದರೆ ಒಂದು ತಿಂಗಳ ಕಾಲ ಅಂದರೆ ವೇದೋಕ್ತ ಕರ್ಮಾನುಷ್ಠಾನ ಸಂಧ್ಯಾದಿ ಕರ್ಮಗಳನ್ನು ಬಿಟ್ಟಿರ್ತಾರೋ ಅಂಥವರನ್ನು ನೋಡಿದರೆ ಸಾಕು, ನಮಗೆ ಒಂದು ಏಳು ಜನ್ಮದ ಪುಣ್ಯ ಹಾನಿ, ಏಳು ನೀಚ ಜನ್ಮಗಳ ಪ್ರಾಪ್ತಿ. ಒಂದು ತಿಂಗಳ ಕಾಲ ವೇದೋಕ್ತ ಕರ್ಮಾನುಷ್ಠಾನ ವಿಹೀನರಾದವರ ಮುಖ ನೋಡಿದರು, ಅವರ ಜೊತೆ ಮಾತಾಡಿದರು, ಅವರ ಜೊತೆ ಊಟ ಮೊದಲಾದವುಗಳು ಮಾಡಿದರು, ನಮ್ಮ ಪರಿಸ್ಥಿತಿ ಹೀಗಾಗುತ್ತೆ. ಅದಕ್ಕೆ ಒಂದು ಕಥೆಯನ್ನು ಹೇಳುತ್ತಾರಲ್ಲಿ, ಮಹಾರಾಜ ಯಜ್ಞ ಮಾಡಲಿಕ್ಕಾಗಿ ಹೆಂಡತಿ ಸಹಿತವಾಗಿ ಸ್ನಾನ ಮಾಡಿ ಬರ್ತಾ ಇರ್ತಾನೆ. ಬರುವ ಕಾಲಕ್ಕೆ ಇಂಥವನೇ ಒಬ್ಬ ಎದುರಿಗೆ ಬರ್ತಾ ಇರ್ತಾನೆ. ಬರುವಾಗ ರಾಜನ ಹೆಂಡತಿ ಹೇಳುತ್ತಾಳೆ, ರಾಜ ಎದುರಿಗೆ ಬರುವಂಥವ ಮಹಾನೀಚ, ವೇದೋಕ್ತ ಕರ್ಮಾನುಷ್ಠಾನ ವರ್ಜಿತ, ಅಂಥವನನ್ನ ನೀನು ಮಾತಾಡಿಸಬೇಡ. ರಾಜ ಮಾತು ಕೇಳಲಿಲ್ಲ, ಅವನ ಜೊತೆ ಮಾತಾಡಿದ, ಅವನ ಕೈ ಸ್ಪರ್ಶ ಮಾಡಿದ, ನಂತರ ಯಜ್ಞಕ್ಕೆ ಬಂದು ಕೂತ. ಎಲ್ಲ ಮುಗಿಯಿತು, ಶೀಘ್ರದಲ್ಲೇ ರಾಜನಿಗೆ ಮರಣ ಬಂತು. ಸ್ವಲ್ಪ ಎಕೋ ಬರ್ತಾ ಇದೆ, ಇಲ್ಲ ಸ್ವಲ್ಪ ದೂರ ಇಟ್ಟು ಚೂರು ದೂರ. ರಾಜನಿಗೆ ಮರಣ ಬಂತು, ಮರಣ ಬಂದ ಮೇಲೆ ಬಂದದ್ದೇ ಏಳು ನೀಚ ಜನ್ಮಗಳು ಬಂದವು. ಆ ಏಳು ನೀಚ ಜನ್ಮಗಳಲ್ಲೂ ಕೂಡ ಆ ಹೆಂಡತಿಯೇ ತಾನು ಮತ್ತು ಹೆಂಡತಿಯಾಗಿ ಹುಟ್ಟಿ ಬರ್ತಾಳೆ. ಕೊನೆಯ ಜನ್ಮ ಅಂದರೆ ಪ್ರತಿಯೊಂದು ಜನ್ಮದಲ್ಲೂ ಆತನಿಗೆ ಸಾಧನೆ ಆಗುವಂತೆ ಮಾಡಿ ಮಾಡಿ ಕೊನೆಯ ಜನ್ಮ ಮತ್ತು ಮನುಷ್ಯ ಜನ್ಮ ಬರುವಂತೆ ಮಾಡಿ ಹೇಳುತ್ತಾಳೆ, ಈ ಏಳು ಜನ್ಮಗಳಲ್ಲಿಯೂ ನಾನೇ ಬಂದದ್ದು, ನಿನಗೆ ಈ ಗತಿ ಬರಲಿಕ್ಕೆ ಕಾರಣ ಅವನ ಜೊತೆ ಮಾತಾಡಿದ್ದು. ಈ ರೀತಿಯಾಗಿ ಹೇಳುತ್ತಾರೆ. ಹಾಗಾದರೆ ಆ ದೃಷ್ಟಿಯಲ್ಲಿ ನಮ್ಮ ಪರಿಸ್ಥಿತಿ ಹೇಗಾಗುತ್ತೆ ಅಂದರೆ, ದಾಸರು ಹೇಳಿದಂತೆ ಗೇಣು ಮುಂದಾದರೆ ಮೊಳ ಹಿಂದಾಗುವುದು ಅಂತ. ನಮ್ಮ ಸಾಧನೆಯೆಲ್ಲ ಇಂಥವರೇ ನಮಗೆಲ್ಲ ಕಣ್ಣಿಗೆ ಬೀಳೋದು, ಇನ್ನು ತರಕಾರಿ ಮಾರ್ಕೆಟ್ಗೆ ಹೋದರೆ ಎಲ್ಲ ಅವರೇ ಕೂತಿರೋದು. ಯಾರು ಭ್ರಷ್ಟರಾಗಿರ್ತಾರೋ ಅವರ ಸ್ಪರ್ಶ ಅವರ ಮಾತು ಎಲ್ಲ ಇದೇ ನಡೀತಾ ಇರುತ್ತಲ್ಲ, ಅಂಥ ಕಾಲಕ್ಕೆ ನಾವು ಮಾಡಿದ ಸಾಧನೆಯ ಗತಿ ಏನು ಅಂದರೆ, ಅದಕ್ಕೆ ರಕ್ಷಾ ಕವಚವಾಗಿ ಈ ಚತುರ್ದಶಿಯನ್ನು ಕೊಡತಾ ಇದ್ದಾರೆ. ಚತುರ್ದಶಿಯನ್ನು ಪ್ರಾರಂಭ ಮಾಡುತ್ತಾರೆ ವಿಷ್ಣುತೀರ್ಥ ಶ್ರೀಪಾದಂಗಳವರು. ಅತ್ರ ವಕ್ಷ್ಯಮಾಣಾಂ ಚತುರ್ದಶ ಉಪಾಸನಾನಾಮಪಿ ಅಪರೋಕ್ಷ ಜ್ಞಾನಂ ಮೋಕ್ಷಶ್ಚ ಮುಖ್ಯಂ ಫಲಂ. ಇಲ್ಲಿ ನಾವು ಹೇಳತಕ್ಕಂಥ 14 ಉಪಾಸನೆಗಳು. ಇದಕ್ಕ ಗ್ರಂಥಕ್ಕೆ ಚತುರ್ದಶಿ ಅಂತ ಹೆಸರು ಯಾಕೆ ಬಂತು ಅಂದರೆ, ಚತುರ್ದಶ 14 ಪ್ರಕರಣಗಳನ್ನು ಒಳಗೊಂಡದ್ದು, 14 ಪ್ರಕರಣಗಳು ಇದರಲ್ಲಿ ಇದೆ, ಅದಕ್ಕೆ ಇದಕ್ಕೆ ಹೆಸರು ಚತುರ್ದಶಿ. ಇನ್ನೊಂದು ಗ್ರಂಥಕ್ಕೆ ಹೆಸರು ಷೋಡಶಿ, ಷೋಡಶ ಅಂದರೆ 16 ಪ್ರಕರಣಗಳು ಇರುವಂತಹ ಗ್ರಂಥ ಷೋಡಶಿ, ಇದು ಚತುರ್ದಶಿ. ಇಲ್ಲಿ ಚತುರ್ದಶ ಅವಶ್ಯವಾಗಿ ಮಾಡಬೇಕಾದ ಉಪಾಸನೆಗಳು, ತುಂಬ ಉಪಾಸನೆಗಳಿವೆ ಉಪನಿಷತ್ತಿನಲ್ಲಿ, ಆದರೆ ಕೆಲವನ್ನು ಆರಿಸಿ ನಮ್ಮಂಥವರು ಕೂಡ ಅನುಷ್ಠಾನ ಮಾಡಲಿಕ್ಕೆ ಯೋಗ್ಯವಾದ್ದು, ಸುಲಭವಾಗಿ ಮಾಡಬೇಕಾದ್ದು, ಅವುಗಳ ಒಂದು ಕ್ರಮವನ್ನು ಏರ್ಪಾಡು ಮಾಡಿ ನಮಗೆ ಕೊಡತಾ ಇದ್ದಾರೆ. ಇಲ್ಲಿ ಮುಖ್ಯ ಫಲ ಯಾವುದು ಅಂದರೆ, ಮೋಕ್ಷ ಅಪರೋಕ್ಷ ಜ್ಞಾನ ಮೋಕ್ಷ ಇದೇ ಮುಖ್ಯ ಫಲ. ಅವಾಂತರ ಫಲ ಯಾವುದು? ತತ್ರ ಅವಶ್ಯ ಉಪಾಸನಸ್ಯ ಪಂಚ ಮಹಾಪಾತಕಿಭಿ ಸಹವಾಸೋಪಿ. ತತ್ಸಹವಾಸ ಜನಿತ ಪಾಪ ಲೇಪ ಅಭಾವ ಅವಾಂತರ ಫಲಂ. ಇಲ್ಲಿ ಪಂಚಮಹಾಪಾತಕಿಗಳ ಸಹವಾಸ, ಆ ಸಹವಾಸದಿಂದ ಬಂದ ಪಾಪ ಏನಿದೆ ಅದರ ಲೇಪ ಆಗದಿರುವುದೇ ಈ ಉಪಾಸನೆಗಳ ಫಲ. ಹಾಗಾದರೆ ಮೊದಲು ನಮಗೆ ಕೊಡತಾ ಇದ್ದಾರೆ, ನಮ್ಮ ಇಡೀ ಸಾಧನೆಯೇ ಸೋರಿ ಹೋಗುವ ಹಂತ, ಅದು ಸೋರಿ ಹೋಗದಂತೆ ಮೊದಲು ಚೌಕಟ್ಟು ಏರ್ಪಾಟು ಮಾಡಿ ನಂತರ ಬೆಳೆಸುವ ಪ್ರಯತ್ನ ಮಾಡುತ್ತಾರೆ. ಆದ್ದರಿಂದ ನಾವು ಅವಶ್ಯವಾಗಿ ಗುರುಗಳು ತಿಳಿಸಿದ ಹಾದಿಯಲ್ಲಿ 14 ಪ್ರಕರಣಗಳು 14 ಉಪಾಸನೆಗಳು ನಿತ್ಯವೂ ಅನುಷ್ಠಾನಕ್ಕೆ ಇಟ್ಟುಕೊಂಡರೆ, ಅನುಷ್ಠಾನಕ್ಕೆ ಇಡುವುದು ಅಂದರೆ ಏನು, ಇಲ್ಲಿ ಏನು ಉಪಾಸನೆಗಳನ್ನು ಹೇಳಿದ್ದಾರೆ, ಈ ಉಪಾಸನೆಗಳನ್ನು ಹೇಳುತ್ತಾರೆ. ಚಿಂತನಾಕ್ಯ ಕರ್ಮ, ನಿತ್ಯವೂ ಒಂದೊಂದು ಉಪಾಸನೆ ಚಿಂತನೆ ಮಾಡುತ್ತಾ ಆ ಚಿಂತನೆ ಮಾಡುವಾಗ ಅಲ್ಲಲ್ಲಿ ಬರುವ ಭಗವದ್ ರೂಪ, ಅಲ್ಲಲ್ಲಿ ಬರುವ ಭಗವದ್ ರೂಪ ಪ್ರಕಟ ಮಾಡಿದ ಗುಣ, ಆತ ಮಾಡಿದ ಕ್ರಿಯ, ಆತನ ರೂಪ, ಇಷ್ಟು ಚಿಂತನೆ ಮಾಡುತ್ತಾ ನಾವು ಉಪಾಸನೆಯನ್ನ ಅಂದರೆ ಇಲ್ಲಿ ಹೇಳಿದ ಉಪಾಸನೆಗಳ ಚಿಂತನೆ ಮಾಡಬೇಕು. ಪ್ರಧಾನವಾಗಿ ಒತ್ತು ಕೊಡೋದು ಎಲ್ಲಿ ಅಂದರೆ ಭಗವಂತನ ಚಿಂತನೆಯಲ್ಲಿ. ಆ ಭಗವಂತನ ಚಿಂತನೆ ಈ ಉಪಾಸನೆಗಳ ಮೂಲಕ ಮಾಡಿ ಮಾಡುವ ಕಾಲಕ್ಕೆ ನಾವು ದಿನಾಗ್ಲೂ ಜಪ ಮಾಡುತ್ತೇವೆ, ಸಾವಿರಾರು ಜಪ ಮಾಡುತ್ತೇವೆ ರಾಮ ರಾಮ ಅಂತ. ಆದರೆ ಆ ಮಾಡುವಾಗ ದೇವರ ಹೆಸರು ಮಾತ್ರ ಉಚ್ಚಾರ ಆಗುತ್ತೆ, ದೇವರ ರೂಪದ ನೆನಪು, ದೇವರ ಗುಣದ ನೆನಪು, ದೇವರ ಕ್ರಿಯೆಯ ನೆನಪು ಆಗಲ್ಲ. ಆಂಗ್ಲದಲ್ಲಿ ಹೇಳಬೇಕಾದ್ರೆ ಮೆಕ್ಯಾನಿಕಲ್ ಆಗಿ ಹೋಗ್ತಾ ಇರುತ್ತೆ, ಅದು ಪಾರಾಯಣ ಆಗಲಿ ಜಪ ಆಗಲಿ ಪೂಜೆ ಆಗಲಿ. ಆದವು ಅಂತೇಚ ಮಧ್ಯೇಚ ಅಂದಂಗೆ ಮಧ್ಯದಲ್ಲೋ ಕೊನೆಯಲ್ಲೋ ಎಲ್ಲೋ ಒಂದು ಕಡೆ ದೇವರ ನೆನಪು, ಮಿಕ್ಕದ್ದೆಲ್ಲ ಮೆಕ್ಯಾನಿಕಲ್ ಆಗಿ ನಡೆದು ಹೋಗ್ತಾ ಇರುತ್ತೆ. ಹಾಗಲ್ಲದೆ ದೇವರ ಗುಣ, ದೇವರ ಕ್ರಿಯ, ದೇವರ ರೂಪ ಇಷ್ಟನ್ನು ನೆನೆಸಿ ನಾವು ದೇವರ ಚಿಂತನೆಯನ್ನು ಮಾಡಬೇಕು. ಇದು ಪ್ರಧಾನವಾದ್ದು. ಅದು ತುಂಬ ಕಷ್ಟ ಆಯಿತಲ್ವೋ, ಯಾಕೆಂದರೆ ದೇವರ ನೆನೆಸೋದು ಪರವಾಗಿಲ್ಲ, ಗುಣ ಕ್ರಿಯಾ ರೂಪ ಅಂದರೆ ತುಂಬ ಕಷ್ಟ ಆಯಿತು ಅಂದರೆ ನಮಗೆ ಅಭ್ಯಾಸ ಇದ್ದದ್ದೇ ಅದು, ಮಾಡತಾ ಇಲ್ಲ. ಯಾರೋ ಒಬ್ಬರು ತನ್ನ ಊರನ್ನು ಬಿಟ್ಟು ಉತ್ತರ ದೇಶಕ್ಕೋ ಎಲ್ಲಿಗೋ ಹೋಗಿದ್ದಾರೆ, ತಾಯಿಯನ್ನು ಬಿಟ್ಟು ಹೋಗಿದ್ದಾನೆ ಮಗ, ಇಲ್ಲಿ ಅನ್ನದ ಊಟ, ಅಲ್ಲಿ ಬರೀ ಭಕ್ರಿ ಊಟ, ಸೇರತಾ ಇಲ್ಲ. ತಾಯಿಯನ್ನು ನೆನೆಸಬೇಕು, ನೆನೆಸ್ತಾನೆ. ತಾಯಿಯನ್ನು ನೆನೆಸಿದಾಗ ಬರೀ ಅಮ್ಮ ಅಂತ ಶಬ್ದ ಮಾತ್ರ ಬರುತ್ತೋ ಇಲ್ಲ, ತಾಯಿಯ ರೂಪ ನೆನಪಾಗುತ್ತೆ, ತಾಯಿಯ ಕ್ರಿಯ ಒಳ್ಳೆ ಅಡುಗೆ ನೆನಪಾಗುತ್ತೆ, ತಾಯಿಯ ಗುಣ ಅಭಿಮಾನದಿಂದ ಬಡಿಸಿದ್ದು ನೆನಪಾಗುತ್ತೆ. ಇದು ಅನುಭವದಲ್ಲಿ. ಇನ್ನು ಇನ್ನೊಬ್ಬರನ್ನ ಬೈಬೇಕಾದರೂ ಅವರ ರೂಪ ನೆನೆಸ್ತೇವೆ, ಅವರ ಹೆಸರು ಹೇಳ್ತೇವೆ, ಅವರು ಮಾಡಿದ ಕ್ರಿಯ ನಮಗೆ ತೊಂದರೆ ಕೊಟ್ಟದ್ದು ಹೇಳುತ್ತೇವೆ. ಇಷ್ಟು ಇಲ್ಲದೆ ಬೈಯೋ ಕಾರ್ಯಕ್ರಮನೂ ಆಗೋದಿಲ್ಲ. ಆದ್ದರಿಂದ ಗುಣ ರೂಪ ಕ್ರಿಯೆಗಳ ಚಿಂತನೆ ಇಲ್ಲದೆ ಏನೂ ಮಾಡುತ್ತಾ ಇಲ್ಲ. ನಾವು ದೇವರ ಹತ್ತಿರ ಬಂದಾಗ ಮಾತ್ರ ಬರೀ ರಾಮ್ ರಾಮ್, ಇದು ಸರಿಯಲ್ಲ ಅಂತ ಹೇಳ್ತಾ ಇದ್ದಾರೆ. ದೇವರ ಗುಣ, ದೇವರ ಕ್ರಿಯ, ದೇವರ ವಿಶೇಷವಾದಂಥ ರೂಪ ಎಲ್ಲವನ್ನ ಚಿಂತನೆ ಮಾಡಿ ಏನು ಈ ಉಪಾಸನೆಗಳಿವೆ ಅವನ್ನ ಚಿಂತನೆ ಮಾಡಿದರೆ ನಮಗೆ ಉಪಾಸನೆ ಮಾಡಿದ ಫಲ ಬರುತ್ತೆ. ಅದರಲ್ಲಿ ಹೇಳ್ತಾ ಇದ್ದಾರೆ ಮೊದಲನೆಯ ಪ್ರಕರಣ ಯಾವುದು ಅಂದರೆ ಜೀವ ಹೋಮ ಪ್ರಕರಣ. ಏನಿದು ಜೀವನನ್ನೇ ಹೋಮ ಮಾಡುವುದು ಅಂದರೆ, ಹೌದು ಇಲ್ಲಿ ಹೇಳುತ್ತಾರೆ ನಾವು ಈ ಶರೀರವನ್ನು ಬಿಟ್ಟು ಹೋದ ಮೇಲೆ ಬಿಡುವ ಕಾಲಕ್ಕೆ ಹೇಗಾಗುತ್ತೆ ಅಂದರೆ ಈ ಶರೀರ ಸ್ಥೂಲ ಶರೀರ, ಜೀವನಿಗೆ ಎಷ್ಟು ಶರೀರಗಳಿವೆ, ಒಂದು ಸ್ವರೂಪ ದೇಹ, ಅದರ ಮೇಲೆ ಲಿಂಗ ದೇಹ, ಅದರ ಮೇಲೆ ಅನಿರುದ್ಧ ದೇಹ, ಅದರ ಮೇಲೆ ಸ್ಥೂಲ ದೇಹ. ಜೀವ ಈ ಸ್ಥೂಲ ದೇಹವನ್ನು ಬಿಟ್ಟು ಹೊರಡುವಾಗ ಅಲ್ಲಿ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಅಂದರೆ ಜೀವನ ಈ ಸ್ಥೂಲ ದೇಹ ಹೊಂದಿರುವಾಗ ಎರಡು ಭಾಗ ಆಗುತ್ತೆ. ಒಂದು ಸ್ಥೂಲ ಶರೀರದ 24 ತತ್ವಗಳ ಸ್ಥೂಲ ಭಾಗ ಮತ್ತು ಸೂಕ್ಷ್ಮಾಂಶಗಳು ಅಂತ ಎರಡು ಭಾಗ ಈ ಶರೀರದಲ್ಲಿ. ಶರೀರ ತ್ಯಾಗ ಆದಾಗ 24 ತತ್ವಗಳ ಸ್ಥೂಲ ಅಂಶ ಇಲ್ಲಿ ಬಿದ್ದಿರುತ್ತೆ. ಈ 24 ತತ್ವಗಳ ಸೂಕ್ಷ್ಮಾಂಶಗಳು ಜೀವನ ಅನಿರುದ್ಧ ಶರೀರದ ಜೊತೆಗೇನೆ ಹೊರಟು ಹೋಗುತ್ತೆ. ಸೂಕ್ಷ್ಮಾಂಶಗಳು ಸ್ವರ್ಗ ನರಕಾದಿಗಳಲ್ಲಿ ಇವನು ತಿರುಗುವಾಗ ಇವನಿಗೆ ಯಾತನಾ ದೇಹ ಮೊದಲಾದ ಏನೇನು ದೇಹ ಬರುತ್ತೆ ಆ ದೇಹದ ಒಳಗೇನೆ ಈ ಸೂಕ್ಷ್ಮಾಂಶಗಳು ಇರುತ್ತೆ. ಯಾಕೆ ಈ ಸೂಕ್ಷ್ಮ ಅಂಶಗಳು ಅದರ ಅಭಿಮಾನಿಗಳಾದ ದೇವತೆಗಳು ಅವನ ಜೊತೆಗೇನೆ ಹೋಗ್ತಾರೆ ಸೂಕ್ಷ್ಮಾಂಶಗಳ ಜೊತೆಗೇನೆ. ಯಾಕೆ ಇದು ಅಂದರೆ ಹೇಳ್ತಾರೆ ಮುಂದಿನ ದೇಹ ಬರಲಿಕ್ಕೆ ಇದು ಕಾರಣ. ನಮಗೆ ಮುಂದಿನ ದೇಹ ಬರಲಿಕ್ಕೆ ಈ ಅನಿರುದ್ಧ ದೇಹದ ಸುತ್ತು ಇರುವ 24 ತತ್ವಗಳ ಸೂಕ್ಷ್ಮಾಂಶಗಳು ಈ ಸೇರಿಕೊಂಡಿರುತ್ತೆ. ಇದು ಮುಂದಿನ ದೇಹ ಬರಲಿಕ್ಕೆ ಕಾರಣ ಆಗುತ್ತೆ. ಈ ಜೀವ ದೇಹವನ್ನು ಬಿಟ್ಟ ಮೇಲೆ ಸ್ವರ್ಗಕ್ಕೋ ನರಕಕ್ಕೋ ಎರಡು ಕಡೆ ತಿರುಗಿ ತನ್ನ ಪುಣ್ಯ ಪಾಪ ಕರ್ಮಾನುಸಾರ ಪಾಪವನ್ನು ಜಾಸ್ತಿ ಮಾಡಿದವರು ಪುಣ್ಯ ಸ್ವಲ್ಪ ಮಾಡಿದವರು ಸ್ವರ್ಗಕ್ಕೆ ಮೊದಲು ಹೋಗಿ ನಂತರ ನರಕಕ್ಕೆ ಬಂದು ಪಾಪ ಜಾಸ್ತಿ ಇರೋದರಿಂದ ಅನುಭವಿಸಿ ಸ್ವಲ್ಪ ಮಿನಿಮಮ್ ಬ್ಯಾಲೆನ್ಸ್ ಇಟ್ಟುಕೊಂಡು ಪಾಪವನ್ನೇ ಇಟ್ಟುಕೊಂಡು ಹಾಗೆ ಬರ್ತಾರೆ. ಪುಣ್ಯ ಮಾಡಿದವರು ಪುಣ್ಯ ಜಾಸ್ತಿ ಮಾಡಿದವರು ಪಾಪ ಸ್ವಲ್ಪ ಮಾಡಿದವರು ಮೊದಲು ನರಕಕ್ಕೆ ಹೋಗಿ ಪಾಪ ಚೂರು ಅನುಭವಿಸಿ ಸ್ವರ್ಗಕ್ಕೆ ಬಂದು ಬಹುಕಾಲ ಅಲ್ಲಿದ್ದು ನಂತರ ಅಲ್ಲಿಂದ ಹುಟ್ಟಿ ಬರುವಾಗ ಪುಣ್ಯ ಚೂರು ಇಟ್ಟುಕೊಂಡು ಬರ್ತಾರೆ. ಈ ಬರುವಾಗ ಇನ್ನೊಂದು ದೇಹ ಬರಬೇಕಲ್ಲ ಇವರಿಗೆ. ಇವರನ್ನು ಏನು ಮಾಡುತ್ತಾರೆ ದೇವತೆಗಳು ಅಂದರೆ ಈ ಜೀವನನ್ನು ನಾನಾ ರೀತಿಯಾದ ಅಗ್ನಿಗಳಲ್ಲಿ ಹೋಮ ಮಾಡುತ್ತಾರೆ. ಅಲ್ಲಲ್ಲಿ ಭಗವಂತನ ವಿಶೇಷ ಸನ್ನಿಧಾನಕ್ಕೆ ಈ ಜೀವನನ್ನು ಅರ್ಪಣೆ ಮಾಡುತ್ತಾರೆ. ಆ ಕ್ರಮ ಹೇಗೆ ಅಂದರೆ ಮೊದಲು ಸ್ವರ್ಗದಿಂದ ಅಥವಾ ನರಕದಿಂದ ಬರುವಂಥ ಈ ಜೀವನನ್ನು ಇಲ್ಲಿ ಸ್ವರ್ಗ ಅಂತ ತಗೊಳ್ತಾ ಇದ್ದಾರೆ. ಪುಣ್ಯ ಜೀವರ ಕ್ರಮವನ್ನು ಹೇಳ್ತಾ ಇದ್ದಾರೆ. ನರಕ ಆದರೂ ಅಲ್ಲಿಂದನೇ ಬರಬೇಕು. ಮೊದಲು ಆ ಬರುವಂಥ ಜೀವನನ್ನು ಈ ತತ್ವಾಭಿಮಾನಿ ದೇವತೆಗಳು ಏನು ಮಾಡುತ್ತಾರೆ ಅಂದರೆ ತತ್ವ ನಿಯಾಮಕ ದೇವಾಹ ಉತ್ತರ ದೇಹ ಆರಂಭಕೈ ಭೂತ ಸೂಕ್ಷ್ಮೈ ಪರಿವೇಷ್ಟಿತಂ ಜೀವಂ ನಾರಾಯಣಾದಿ ಪಂಚ ಅಗ್ನಿಜು ಜುಹ್ವತಿ. ನಾರಾಯಣ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ಮೊದಲಾದ 5 ಅಗ್ನಿಗಳಲ್ಲಿ ಇವನನ್ನು ಹೋಮ ಮಾಡುತ್ತಾರೆ. ಅಯ್ಯೋ ಈ ಪ್ರಕರಣವ ಇದು ನಮಗೆ ಗೊತ್ತು. ಹರಿಕಥಾಮೃತ ಸಾರದಲ್ಲಿ ಹೇಳಿದ್ದಾರೆ. ಪಂಚಮಹಾಯಜ್ಞ ಸಂಧಿಯಲ್ಲಿ ವಿಸ್ತಾರವಾಗಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ನಮಗಿದು ಗೊತ್ತು. ಹೌದು ಗೊತ್ತು. ಆದರೆ ಆ ಗೊತ್ತಿದ್ದರಲ್ಲಿ ಗೊತ್ತಿಲ್ಲದ್ದು ತುಂಬ ಇದೆ. ಗೊತ್ತಿಲ್ಲದ ಭಾಗ ತುಂಬ ಇದೆ. ಅದನ್ನು ದಾಸರಾಯರಲ್ಲಿ ವಿಸ್ತಾರವಾಗಿ ಹೇಳಲಿಲ್ಲ. ದಾಸರು ಹೇಳಿದರು ಜನನಿ ಪಿತ ಭೂ ವಾರಿ ದಾಂಬರ ವಿನಿಪ ಪಂಚಾಗ್ನಿಯಲ್ಲಿ ನಾರಾಯಣನ 30 ರೂಪಗಳ ವ್ಯಾಪಾರ ವ್ಯಾಪ್ತಿಗಳ ಅಂತ. ಎಲ್ಲೆಲ್ಲಿ ಜನನಿ ಪಿತ ಭೂ ವಾರಿದ ಅಂದರೆ ಮಳೆ ಕೊಡುವಂಥದ್ದು ವಾರಿಯನ್ನು ಕೊಡುವಂಥದ್ದು ಮೇಘ ಅಂಬರ ಆಕಾಶ ಅಂದರೆ ಸ್ವರ್ಗಾದಿ ಲೋಕಗಳು ಇವು ಈ 5 ಅಗ್ನಿಗಳಲ್ಲಿ ದೇವರ ಪ್ರಧಾನ 5 ರೂಪಗಳು ನಿಂತಿವೆ. ಯಾವ 5 ರೂಪಗಳು ಅಂದರೆ ನಾರಾಯಣ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ಅಂತ. ಈ 5 ಪ್ರಧಾನ ರೂಪಗಳು ಒಂದೊಂದು ರೂಪದಿಂದ ಹುಟ್ಟಿದ 5 ರೂಪಗಳು. ಮೊದಲು ರೂಪ ನಾರಾಯಣ. ಆ ನಾರಾಯಣನಿಂದ 5 ರೂಪಗಳು ಹುಟ್ಟಿ ಬರ್ತಾ ಇವೆ. ಯಾವುದು ಅಂದರೆ ನಾರಾಯಣಾದಿ 5 ರೂಪಗಳೇ. ಅವುಗಳಿಗೆ ಹೆಸರೇನು? ನಾರಾಯಣನಿಂದ ಹುಟ್ಟಿದ ನಾರಾಯಣ, ನಾರಾಯಣನಿಂದ ಹುಟ್ಟಿದ ವಾಸುದೇವ. ಹೆಸರು ನಾರಾಯಣ ನಾರಾಯಣ, ನಾರಾಯಣ ವಾಸುದೇವ, ನಾರಾಯಣ ಸಂಕರ್ಷಣ, ನಾರಾಯಣ ಪ್ರದ್ಯುಮ್ನ, ನಾರಾಯಣ ಅನಿರುದ್ಧ ಅಂತ ಈ ರೀತಿಯಾದ ಒಂದು ಕ್ರಮ. ಹಾಗಾದರೆ ಎರಡನೆಯದು ವಾಸುದೇವ, ವಾಸುದೇವದಿಂದ ಹುಟ್ಟಿದ ನಾರಾಯಣ, ವಾಸುದೇವ ಸಂಕ ವಾಸುದೇವ, ವಾಸುದೇವ ಸಂಕರ್ಷಣ, ವಾಸುದೇವ ಪ್ರದ್ಯುಮ್ನ, ವಾಸುದೇವ ಅನಿರುದ್ಧ. ಹೀಗೆ ಪ್ರಧಾನ ನಾರಾಯಣಾದಿ ಐದು ರೂಪಗಳು ಒಂದೊಂದರಿಂದ ಹುಟ್ಟಿದ ಐದು ರೂಪಗಳು, ಒಟ್ಟಾರೆ 25 ಮೂಲ ಐದು ಸೇರಿ 30 ರೂಪಗಳಾಯಿತು. ಇದು ನಮಗೆ ಗೊತ್ತಾಯಿತಲ್ಲಿ. ಆದರೆ ತ್ರಿಂಶತಿ ರೂಪಗಳ ಅಂತ ಹೇಳಿದ ಮೇಲೆ ಎರಡು ಮಾತನ್ನು ಹೇಳುತ್ತಾರೆ, ವ್ಯಾಪಾರ ವ್ಯಾಪ್ತಿಗಳ ಅಂತ ಹೇಳ್ತಾರೆ. ಈ 30 ರೂಪಗಳು ಎಲ್ಲೆಲ್ಲಿವೆ, ಏನು ಕೆಲಸ ಮಾಡುತ್ತಾ ಇವೆ ಎಂಬುದು ತಿಳಿಯಬೇಕು. ಅದು ತಿಳ್ಕೊಂಡು ಅನುಸಂಧಾನ ನಿತ್ಯವೂ ಮಾಡಿ. ಬೇಡಪ್ಪ ನಮಗೆ ನಿತ್ಯವೂ ಭಾರತವೋ ಭಾಗವತವೋ, ಒಳ್ಳೆ ಕಥೆ ಇರುತ್ತೆ, ಚೆನ್ನಾಗಿ ಕೇಳುತ್ತೇವೆ, ಇದು ತುಂಬಾ ಡ್ರೈ ಸಬ್ಜೆಕ್ಟ್ ಆಯಿತು, ಆಳವಾದ ಸಬ್ಜೆಕ್ಟು ಆಯಿತು, ಏನೋ ರೂಪಗಳಂತೆ, ಆ ರೂಪದಿಂದ ರೂಪ ಹುಟ್ಟಿ ಬರುತ್ತೆ, ಇವೆಲ್ಲ ನಮಗೆ ಯಾಕೆ ಅಂದರೆ ಇದು ಕಂಪಲ್ಸರಿ ಪೇಪರ್, ಆಪ್ಷನಲ್ ಪೇಪರ್ ಅಲ್ಲ ಇದು, ಇದು ಕಂಪಲ್ಸರಿ ಪೇಪರ್. ಇವ ಸಿಲೆಬಸ್ ತಿಳಿಸಿಕೊಡ್ತಾ ಇದ್ದಾರೆ, ಇದು ತಿಳ್ಕೊಂಡೇನೆ ಉಪಾಸನ ಮಾಡಿಯೇನೆ ದೇವರಿಗೆ ನಾವು ಹತ್ತಿರ ಆಗೋದು. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ ಅವಶ್ಯ ಉಪಾಸನಸ್ಯ ಅಂತ ಹೇಳ್ತಾ ಇದ್ದಾರೆ. ಅವಶ್ಯವಾಗಿ ಈ 14 ಮಾಡಲೇಬೇಕು, ಮಿಕ್ಕದ್ದು ನಿಮ್ಮ ಆಪ್ಷನ್, ಜಾಸ್ತಿ ಸೇರಿಸ್ಕೋಬಹುದು. ಈ 14 ಮಾಡಲೇಬೇಕು ಅಂತ ನಿಯಮೇನ ಕೊಡ್ತಾ ಇದ್ದಾರೆ. ಅದರಲ್ಲಿ ಹೇಳ್ತಾ ಇದ್ದಾರೆ ಈ ಜೀವನನ್ನ ತತ್ವಾಭಿಮಾನಿ ದೇವತೆಗಳು ಉತ್ತರ ದೇಹ ಆರಂಭಕೈ ಭೂತ ಸೂಕ್ಷ್ಮೈ ಪರಿವೇಷ್ಠಿತಂ ಜೀವಂ, ಮುಂದಿನ ದೇಹ ಬರಲಿಕ್ಕೆ ಕಾರಣವಾಗಿದೆ ಈ ಜೀವನ ಸುತ್ತು ಇರುವ ಸೂಕ್ಷ್ಮ ಅಂಶಗಳು, ಭೂತ ಸೂಕ್ಷ್ಮಗಳು, ಇವುಗಳಿಂದ ಕೂಡಿದ ಜೀವನನ್ನ ನಾರಾಯಣ ಮೊದಲಾದ ಅಗ್ನಿಗಳಲ್ಲಿ ಹೋಮ ಮಾಡುತ್ತಾ ಇದ್ದಾರೆ, ಅಲ್ಲಿ ದೇವರ ಸನ್ನಿಧಾನಕ್ಕೆ ಅರ್ಪಣೆ ಮಾಡುತ್ತಾ ಇದ್ದಾರೆ. ಅದರಲ್ಲಿ ಮೊದಲನೆಯದು ಯಾವುದು ಅಂದರೆ ನಮ್ಮ ಜೀವನನ್ನ ಸ್ವರ್ಗಲೋಕದಲ್ಲಿರುವ ದೇವರಲ್ಲಿ ಆಹುತಿಯಾಗಿ ಕೊಡತಾ ಇದ್ದಾರೆ. ಈ ಒಂದು ಅನುಸಂಧಾನದ ಫಲವನ್ನು ಹೇಳ್ತಾ ಇದ್ದಾರೆ. ನಮಗೆ ದೇಹತ್ಯಾಗ ಮಾಡುವಾಗ 100 ಒಮ್ಮೆಲೆ ಕಚ್ಚಿದ ನೋವಾಗುತ್ತೆ. ನಾವು ಮರೆತಿದ್ದೇವೆ, ತುಂಬ ಅನುಭವಿಸಿರ್ತೇವೆ, ಈಗಂತೂ ಮರೆತು ಹೋಗಿದ್ದೇವೆ. ಗರುಡ ಪುರಾಣ ಹೇಳುತ್ತೆ ಪ್ರತಿಯೊಂದು ಪ್ರಾಣಿ ತಾನು ಪ್ರಾಣ ಬಿಡುವಾಗ, ಪ್ರಾಣವನ್ನು ಯಮಭಟರು ಸೆಳೆಯುವಾಗ 100 ಕಚ್ಚದ ನೋವಾಗುತ್ತೆ. ಈ ನೋವು ಕ್ಷಣ ಕ್ಷಣಕ್ಕೂ ಆಗುತ್ತೆ ಪ್ರಾಣ ಬಿಡುವವರೆಗೂ. ಈ ಉಪಾಸನೆ ಹೇಳುತ್ತಾರೆ, ನಮಗೆ ತಿಳಿದ ಮೇಲೆ ನಮಗೆ ಆ ನೋವು ಬೇಡ ಅಂತಂದುಕೊಂಡರೆ ಈ ಉಪಾಸನೆ ಯಾರು ನಿತ್ಯವೂ ಮಾಡುತ್ತಾ ಬರ್ತಾರೋ ಅವರಿಗೆ ಆ 100 ಕಚ್ಚಿದ ನೋವಿಲ್ಲದೇನೆ ಸುಖವಾಗಿ ಮರಣ ಬರುತ್ತೆ. ಇದು ಈ ಉಪಾಸನೆಯ ಅವಾಂತರ ಫಲ ಅಂದರೆ ಚೂರು ಫಲ, ದೇವರ ಶೀಘ್ರ ದರ್ಶನ ಆಗೋದು ಪ್ರಧಾನ ಫಲ ಹೇಳುತ್ತಾರೆ. ತತ್ರ ಅಸೌ ಪ್ರಾಣಿಸ್ಥಿತತ್ವಾತ್ ಪ್ರಕಾಶ ರೂಪತ್ವಾಚ್ಚ ಅಸೌ ಲೋಕಶಬ್ದವಾಚ್ಯ. ಸ್ವರ್ಗಲೋಕದಲ್ಲಿ ನಾರಾಯಣ ಎಂಬ ಅಗ್ನಿ ಇದೆ, ಆ ನಾರಾಯಣ ಅಗ್ನಿಯಲ್ಲಿ ಈ ಜೀವನನ್ನು ಹೋಮ ಮಾಡುತ್ತಾ ಇದ್ದಾರೆ. ಈ ಭಗವಂತ ಅಲ್ಲಿ ಲೋಕ ಎಂಬ ಶಬ್ದದಿಂದ ಕರೆಸಿಕೊಂಡು ಲೋಕದಲ್ಲಿದ್ದಾನೆ, ನಾರಾಯಣ ಎಂಬ ಸ್ವಾಮಿ, ಈತನಿಗೆ ಲೋಕ ಅಂತ ಹೆಸರು. ಲೋಕ ಅಂತ ಯಾಕೆ ಈತನಿಗೆ ಹೆಸರು ಅಂದರೆ ಹೇಳುತ್ತಾರೆ ಪ್ರಾಣಸ್ಥಿತತ್ವಾತ್, ಪ್ರಾಣದೇವರ ಒಳಗೆ ಇರ್ತಾನದ್ದರಿಂದ ಈತನಿಗೆ ಲೋಕ ಅಂತ ಹೆಸರು. ಅಷ್ಟೇ ಅಲ್ಲ, ಪ್ರಕಾಶ ರೂಪತ್ವಾಚ್ಚ, ಈತ ಪ್ರಕಾಶ ಭರಿತನಾಗಿರ್ತಾನೆ, ಆದ್ದರಿಂದ ಈತನ ಒಂದು ಹೆಸರೇನು ಲೋಕ ಅಂದರೆ ಸ್ವರ್ಗ ಲೋಕದಲ್ಲಿರುವ ನಾರಾಯಣ ಅಗ್ನಿಗೆ ಲೋಕ ಅಂತ ಕರೆಸಿಕೊಂಡಿದ್ದಾನಾತ. ಆತನಲ್ಲಿ ವಿಶೇಷವಾಗಿ ಅಸೌ ಲೋಕಾಭಿದೆ ಸ್ವರ್ಗಲೋಕೆ ಸ್ಥಿತ ನಾರಾಯಣ ಏವ ಪ್ರಥಮ ಅಗ್ನಿ. ಈ ಸ್ವರ್ಗ ಲೋಕದಲ್ಲಿ ಲೋಕ ಅಂತ ಕರೆಸಿಕೊಂಡು ಸ್ವಾಮಿ ಇದ್ದಾನೆ, ಅಲ್ಲಿರುವ ನಾರಾಯಣನೇ ಪ್ರಥಮ ಅಗ್ನಿ. ಇಲ್ಲಿ ಹೇಳ್ತಾ ಇದ್ದಾರೆ ಒಂದೊಂದು ಅಗ್ನಿಯಲ್ಲಿ ಕೂಡ 5 ಭಾಗಗಳು ಬರುತ್ತೆ. ಏನು ಅಂದರೆ ಒಂದು ಅಗ್ನಿ ಉರಿಯಲಿಕ್ಕೆ ಸಮಿತ್ತು ಬೇಕು, ಅಗ್ನಿ ಉರಿದ ಚೆನ್ನಾಗಿ ಸಮೇತ ಉರಿಯುವಾಗ ಅಲ್ಲಿ ಬರುವುದು ಏನು? ಮೊದಲು ಹೊಗೆ, ಸಮಿತ್ತ ಬೇಕು, ಹೊಗೆ ಬೇಕು, ನಂತರ ಜ್ವಾಲೆ ಬರುತ್ತೆ, ನಂತರ ಅಂಗಾರ ಅಂದರೆ ಕೆಂಡ ಬರುತ್ತೆ, ಐದನೆಯದು ವಿಸ್ಫುಲಿಂಗ ಕಿಡಿ ಬರುತ್ತೆ. ಇದೆಲ್ಲ ಒಂದು ಅಗ್ನಿ ಅಂತಾದರೆ ಯಜ್ಞ ಕುಂಡದಲ್ಲಿ ವಿಶೇಷವಾಗಿ ಬರುವಂಥ ರೂಪಗಳು. ಇಲ್ಲಿ ನಾರಾಯಣ ಎಂಬ ಅಗ್ನಿಯಲ್ಲಿ ಇಲ್ಲಿ ಕೂಡ ಸಮಿತ್ತು ಇದೆ, ಧೂಮವೂ ಇದೆ, ಅರ್ಚಿ ಜ್ವಾಲೆ ಇದೆ, ಅಂಗಾರ ಇದೆ, ವಿಸ್ಫುಲಿಂಗವೂ ಇದೆ. ಅದು ಯಾರು ಅಂದರೆ ದೇವರೇ. ದೇವರ ಐದು ರೂಪಗಳು ನಿಂತಿವೆ. ನಾರಾಯಣನಿಂದ ಹುಟ್ಟಿದ ನಾರಾಯಣ ಇಲ್ಲಿ ಸಮಿತ್ತು, ನಾರಾಯಣನಿಂದ ಹುಟ್ಟಿದ ವಾಸುದೇವ ಇಲ್ಲಿ ಧೂಮ, ನಾರಾಯಣನಿಂದ ಹುಟ್ಟಿದ ಸಂಕರ್ಷಣ ಇಲ್ಲಿ ಅರ್ಚಿ ಜ್ವಾಲೆ, ನಾರಾಯಣನಿಂದ ಹುಟ್ಟಿದ ಪ್ರದ್ಯುಮ್ನ ಇಲ್ಲಿ ಅಂಗಾರ, ನಾರಾಯಣನಿಂದ ಹುಟ್ಟಿದ ಅನಿರುದ್ಧ ಇಲ್ಲಿ ವಿಸ್ಫುಲಿಂಗ ಅಂತ ಕರೆಸಿಕೊಂಡಿದ್ದಾರೆ. ಇಷ್ಟು ಪರಿಚಯ ಹರಿಕಥಾಮೃತಸಾರದಲ್ಲೂ ಆಗುತ್ತೆ, ವಿಶೇಷ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಇಲ್ಲಿ ಒಂದೊಂದು ಕಡೆ ಸಮಿತ್ತು ಅಂತ ಕರೆಸಿಕೊಂಡಿದ್ದಾನಲ್ಲ, ಈತನಿಗೆ ಸಮಿತ್ತು ಅಂತ ಹೆಸರು ಬರಲಿಕ್ಕೆ ಕಾರಣ ಏನು? ಇಲ್ಲಿ ಹೇಳ್ತಾರೆ, ಎಲ್ಲ ಕಡೆ ದೇವರ ಚಿಂತನೆ ಮಾಡುವಾಗ ದೇವರ ಹೆಸರು ಬರೀ ನಮ್ಮ ಹೆಸರಂತೆ ಬಂದದ್ದಲ್ಲ, ಅಂದರೆ ಸಾಂಕೇತಿಕ ಅಲ್ಲ. ಬರೀ ಏನೋ ಒಂದು ಇವನನ್ನು ಕರೆಯಬೇಕು, ಈ ಹೆಸರಿಂದ ಕರೆಯೋಣ. ಯಾಕೆ ಕರೆಯಬೇಕು? ಇಲ್ಲ, ಇದರಿಂದ ಇವನು ಕರೆಯೋಣ, ಇದನ್ನು ಟೇಬಲ್ ಅಂತ ಕರೆದರು. ಅದು ಯಾಕೆ ಅಂದ್ರೆ ಅವನಿಗೆ ಗೊತ್ತಿಲ್ಲ. ಇದು ಟೇಬಲ್ ಅಂತ ಹೆಸರು ಇಟ್ಟರೆದಕ್ಕಷ್ಟೇ. ದೇವರ ಹೆಸರುಗಳು ಹಾಗಲ್ಲ. ಗೌಣಾನಿ ನಾಮಾನಿ, ಗೌಣವಂತೆ. ಗೌಣ ಅಂದ್ರೆ ಗುಣ ಸಂಬಂಧಿ, ದೇವರ ಗುಣಗಳಿಗೆ ಸಂಬಂಧಪಟ್ಟವು ದೇವರ ಹೆಸರುಗಳು. ದೇವರ ಒಂದೊಂದು ಗುಣ ಒಂದೊಂದು ಹೆಸರನ್ನ ಕೊಟ್ಟಿತು, ಅಥವಾ ದೇವರ ಒಂದೊಂದು ಹೆಸರು ಒಂದೊಂದು ಗುಣ ತೋರಿಸಿಕೊಡತಾ ಇದೆ. ಇಲ್ಲಿ ಹೇಳ್ತಾ ಇದ್ದಾರೆ, ನಾರಾಯಣನೇ ಇಲ್ಲಿ ಅಗ್ನಿ ಅಂತ ಕರೆಸಿಕೊಂಡಿದ್ದಾನೆ. ಈತನನ್ನ ಅಗ್ನಿ ಅಂತ ಕರೀತಾ ಇದ್ದಾರೆ, ನಾರಾಯಣನನ್ನ ಆ ಹೆಸರಿಂದ ಕರೀತಾ ಇದ್ದಾರೆ. ಅಗ್ನಿ ಅಂತ ಕರೆಯಬೇಕಾದರೆ ಆತನಿಗೆ ಹೆಸರು ಸುಮ್ಮನೆ ಬಂತೋ, ಯಾವುದಾದ್ರೂ ಗುಣದಿಂದ ಬಂತೋ? ಅಂದ್ರೆ ಹೇಳ್ತಾರೆ, ಸಚ ಅದನಾತ್ ಅಂಗ ನೇತೃತ್ವಾಚ್ಚ ಅಗ್ನಿರಿತ್ತುಚ್ಚತೆ. ಈತ ಅದನಾತ್ ಎಲ್ಲವನ್ನು ಸ್ವೀಕಾರ ಮಾಡುತ್ತಾನೆ. ಅಂಗ ನೇತೃತ್ವಾಚ್ಚ, ನಮ್ಮ ಅಂಗಗಳಿಗೆ ನೇತಾರನಾಗಿದ್ದಾನೆ, ಎಲ್ಲವನ್ನ ಪ್ರೇರೇಪಣೆ ಮಾಡುತ್ತಾನೆ. ಆದ್ದರಿಂದ ಇದು ದೇವನಿಗೆ ಅಗ್ನಿ ಅಂತ ಹೆಸರು. ನಾವು ಚಿಂತನೆ ಮಾಡುವಾಗ ಆ ಲೋಕದಲ್ಲಿರುವ ಅಗ್ನಿ ನಾಮಕ ಭಗವಂತ, ಆತನ ಈ ಅಗ್ನಿ ಎಂಬ ಹೆಸರು ಬರಲಿಕ್ಕೆ ಬೇಕಾದ ಗುಣ, ಇದರ ಜೊತೆಗೆ ದೇವರ ರೂಪಸ್ಮರಣೆ. ನಂತರ ತಸ್ಯ ಅಗ್ನೇ ನಾರಾಯಣ ಉದ್ಭೂತಾನಿ, ನಾರಾಯಣಾದಿ ಪಂಚರೂಪಾಣ್ಯೇವ ಸಮಿದಾದಿ ಪಂಚರೂಪಾಣಿ ಭವಂತಿ. ಈ ನಾರಾಯಣನಿಂದ ಹುಟ್ಟಿದ ನಾರಾಯಣಾದಿ ಐದು ರೂಪಗಳೇ ಸಮಿತ್ತು ಮೊದಲಾದ ಐದು ರೂಪಗಳಾಗಿವೆ. ಅದು ಹೇಗೆ ಹೇಳ್ತಾ ಇದ್ದಾರೆ? ಇಲ್ಲಿ ತ್ರಿಂಶತಿ ರೂಪಗಳ ವ್ಯಾಪಾರ ವ್ಯಾಪ್ತಿಗಳ ಅಂತಂದ್ರು. ಈ ಮೂವತ್ತು ರೂಪಗಳಲ್ಲಿ ಒಂದೊಂದು ರೂಪದ ವ್ಯಾಪಾರ ಏನು, ವ್ಯಾಪ್ತಿ ಎಲ್ಲಿದೆ ಎಂಬುದು ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಮೊದಲನೆಯ ರೂಪ ಯಾವುದು ಅಂದರೆ ನಾರಾಯಣನಿಂದ ಹುಟ್ಟಿದ ನಾರಾಯಣ. ಮೂಲ ರೂಪ ನಾರಾಯಣ ಅಂದರೆ ಸ್ವರ್ಗದಲ್ಲಿರುವ ಪ್ರಥಮಾಗ್ನಿ ಏನಿದೆ ಅದು, ಅದಕ್ಕೆ ಅಗ್ನಿ ಅಂತ ಹೆಸರು. ಆತ ಅದನಾತ್ ಜೀವನನ್ನು ತಾನು ಸ್ವೀಕಾರ ಮಾಡಿ ಅವನ ಅಂಗಗಳಿಗೆ ನೇತಾರನಾದ್ದರಿಂದ ಅಗ್ನಿ ಅಂತಾದ. ಆತ ಸ್ವರ್ಗಲೋಕದಲ್ಲೇ ಇದ್ದಾನೆ, ಆತನ ವ್ಯಾಪ್ತಿ ಸ್ವರ್ಗಲೋಕ, ಆತನ ಕ್ರಿಯ ಅದನ ಚೆನ್ನಾಗಿ ಜೀವನನ್ನು ಸ್ವೀಕಾರ ಮಾಡೋದು. ಇನ್ನ ಎರಡನೇ ರೂಪ ಹುಟ್ಟಿ ಬಂತು, ನಾರಾಯಣ ರೂಪದಿಂದ ನಾರಾಯಣ ರೂಪ ಹುಟ್ಟಿ ಬಂತು. ಆ ನಾರಾಯಣದಿಂದ ಹುಟ್ಟಿ ಬಂದ ನಾರಾಯಣ ರೂಪ ಎಲ್ಲಿದೆ, ಅದರ ಕೆಲಸವೇನು? ಹೇಳ್ತಾರೆ, ಪ್ರಾಣಿಕೃತ ಕರ್ಮಜಾತಂ ಆದಾಯ ಯಾತಿ ಇತಿ ಆದಿತ್ಯ ನಾಮ. ನಾರಾಯಣ ನಾರಾಯಣ ಎಂಬ ರೂಪ ಅದು ಎಲ್ಲಿದೆ ಅಂದರೆ ಸೂರ್ಯನಲ್ಲಿದೆ. ಸೂರ್ಯನಲ್ಲಿ ಸೂರ್ಯ ಅಂತ ಆದಿತ್ಯ ಅಂತ ಕರೆಸ್ಕೊಂಡಿದೆ. ಆದಿತ್ಯ ಅಂತ ಹೆಸರು ಯಾಕೆ ಬಂತು ಅಂದರೆ ಪ್ರಾಣಿಕೃತ ಕರ್ಮಜಾತಂ ಆದಾಯ ಯಾತಿ, ಪ್ರಾಣಿಗಳು ಮಾಡಿದ ಕರ್ಮಗಳನ್ನು ಆದಾಯ ತೆಗೆದುಕೊಂಡು ಹೋಗ್ತಾನೆ ಯಾತಿ. ಆದ್ದರಿಂದ ಈತನಿಗೆ ಆದಿತ್ಯ ಅಂತ ಹೆಸರು. ಯಾರು? ಆದಿತ್ಯನೊಳಗಿರುವ ನಾರಾಯಣ, ನಾರಾಯಣ ರೂಪ ಏನಿದೆ ಇದೇ ಆದಿತ್ಯ ಅಂತ ಕರೆಸಿಕೊಂಡು ಆದಿತ್ಯನಲ್ಲಿದ್ದಾನೆ. ಇದು ವ್ಯಾಪ್ತಿ. ವ್ಯಾಪಾರ ಏನು ಈ ರೂಪದ್ದು ಅಂದರೆ, ಈ ರೂಪ ಸ್ವರ್ಗದಲ್ಲಿರುವ ಅಗ್ನಿಯಲ್ಲಿ ತಾನು ಸಮಿತ್ತಾಗಿದೆ. ತಾನು ಸಮಿತ್ತಾಗಿರುವುದು ವ್ಯಾಪಾರ, ತಾನು ಇರುವುದು ಸೂರ್ಯನಲ್ಲಿ ವ್ಯಾಪ್ತಿ. ಇದೇ ಹೇಳ್ತಾರೆ ವ್ಯಾಪಾರ ವ್ಯಾಪ್ತಿಗಳ ತಿಳಿದು ಉಪಾಸನೆ ಮಾಡಿ. ಹಾಗಾದರೆ ಈ ನಾರಾಯಣ, ನಾರಾಯಣ ಎಲ್ಲಿದ್ದಾನೆ? ಆದಿತ್ಯನೊಳಗಿದ್ದಾನೆ. ಆದಿತ್ಯನೊಳಗಿದ್ದು ಏನಂತ ಕರೆಸಿಕೊಳ್ತಾ ಇದ್ದಾನೆ? ಆದಿತ್ಯ ಅಂತ ಕರೆಸಿಕೊಳ್ಳಿದ್ದಾನೆ. ಯಾಕೆ? ಎಲ್ಲರ ಕರ್ಮವನ್ನು ಸೆಳೆದು ತಗೊಂಡು ಹೋಗ್ತಾನಾದ್ದರಿಂದ ಈತನೇ ಸಮಿತ್ತಾಗಿದ್ದಾನೆ. ಎಲ್ಲಿ? ಸ್ವರ್ಗಲೋಕದ ಅಗ್ನಿಯಲ್ಲಿ. ಸಮಿತ್ತು ಅಂತ ಈತನ ಹೆಸರು. ಯಾಕೆ ಈತನಿಗೆ ಸಮಿತ್ತು ಅಂತ ಹೆಸರು ಅಂದರೆ, ಸಮೇಧನಾಥ ಸಮಿತ್ತು. ಚೆನ್ನಾಗಿ ತಾನು ವೃದ್ಧಿಯನ್ನು ಪಡೆದಿದ್ದಾನೆ, ಪೂರ್ಣನಾಗಿದ್ದಾನಾದ್ದರಿಂದ ಈತನಿಗೆ ಸಮಿತ್ತು ಅಂತ ಹೆಸರು. ಅಷ್ಟೇ ಅಲ್ಲ, ಅಗ್ನಿಯಲ್ಲಿ ಸಮಿತ್ತನ್ನು ಹಾಕಿದರೆ ಚೆನ್ನಾಗಿ ಅಗ್ನಿ ವೃದ್ಧಿಯಾಗುತ್ತೆ. ಹಾಗೆ ಈತ ಪ್ರಾಣಿಗಳಿಗೆ ವೃದ್ಧಿ ಕಾರಣನಾದವ, ಆದ್ದರಿಂದ ಈತನಿಗೆ ಸಮಿತ್ತು ಅಂತ ಹೆಸರು. ಸರಿ, ಒಂದು ರೂಪ ಆಯಿತು, ನಾರಾಯಣ ರೂಪ. ನಾರಾಯಣನಿಂದ ಹುಟ್ಟಿದ ನಾರಾಯಣ, ಆತ ಸೂರ್ಯನಲ್ಲಿದ್ದಾನೆ. ಅಷ್ಟೇ ಅಲ್ಲದೆ ತಾನು ಸಮಿತ್ತಾಗಿದ್ದಾನೆ. ಸಮಿತ್ತು ಅಂದರೆ ಚೆನ್ನಾಗಿ ಬೆಳವಣಿಗೆ ಕೊಡುವವ. ಎರಡನೇ ರೂಪ ಹೇಳ್ತಾ ಇದ್ದಾರೆ, ನಾರಾಯಣನಿಂದ ಹುಟ್ಟಿದ ವಾಸುದೇವನೇ ಎರಡನೆಯ ರೂಪ. ಆ ಎರಡನೇ ರೂಪ ಇಲ್ಲಿ ಏನಾಗಿದೆ ಅಂದರೆ ಧೂಮವಾಗಿದೆ. ವ್ಯಾಪಾರ ಯಾವುದು? ಧೂಮವಾಗಿದೆ. ಧೂಮ ಅಂತ ದೇವರಿಗೆ ಹೆಸರು. ನಾರಾಯಣನಿಂದ ಹುಟ್ಟಿದ ವಾಸುದೇವನಿಗೆ ಧೂಮ ಅಂತ ಹೆಸರು. ಈ ಧೂಮ ಅಂತ ದೇವರಿಗೆ ಹೆಸರು ಯಾಕೆ ಬಂತು ಅಂದರೆ, ಅಜ್ಞಾನಾದೀನಾಂ ಧೂತ್ಕರಣಾತ್ ಧೂಮ. ತನ್ನನ್ನು ನೀನು ಸ್ವರ್ಗಲೋಕದಲ್ಲಿರುವ ಅಗ್ನಿಯಲ್ಲಿ ಧೂಮನಾಗಿದ್ದೀಯ, ನಿನ್ನ ಹೆಸರು ಧೂಮ ಅಂತ ಯಾರು ಚಿಂತನೆ ಮಾಡುತ್ತಾರೆ ಅಂಥವರ ಅಜ್ಞಾನಾದಿಗಳನ್ನು ಧೂತ್ಕರಣಾದ ಚೆನ್ನಾಗಿ ನಾಶ ಮಾಡುತ್ತಾನೆ. ಆದ್ದರಿಂದ ಈತನಿಗೆ ಧೂಮ ಅಂತ ಹೆಸರು. ಯಾರೀತ ಅಂದರೆ, ನಾರಾಯಣನಿಂದ ಹುಟ್ಟಿದ ವಾಸುದೇವ. ನಾರಾಯಣನಿಂದ ಹುಟ್ಟಿದ ವಾಸುದೇವ, ಆತನ ವ್ಯಾಪಾರ ಇಲ್ಲಿ ಧೂಮನಾಗಿರೋದು. ಆದರೆ ಎಲ್ಲಿದ್ದಾನೆ, ಈ ರೂಪ ಎಲ್ಲಿದೆ ಅಂದರೆ ವ್ಯಾಪ್ತಿ ಎಲ್ಲಿದೆ ಎಂದು ಹೇಳ್ತಾ ಇದ್ದಾರೆ. ರತಿ ಶಂ ಮಾನ ರೂಪತ್ವಾತ್ ರಶ್ಮಿ ನಾಮ ರಶ್ಮಿಸ್ಥಃ. ಸೂರ್ಯ ಮಂಡಲದಲ್ಲಿರುವ ರೂಪ ಒಂದು, ಸೂರ್ಯನ ರಶ್ಮಿಗಳಲ್ಲಿರುವ ರೂಪ ಒಂದು. ಸೂರ್ಯನ ಮಂಡಲದಲ್ಲಿರುವ ರೂಪ ನಾರಾಯಣನಿಂದ ಹುಟ್ಟಿದ ನಾರಾಯಣ, ಸೂರ್ಯನ ರಶ್ಮಿಗಳಲ್ಲಿರುವ ರೂಪ ನಾರಾಯಣ ವಾಸುದೇವ. ಈತ ಏನಾಗಿದ್ದಾನೆ? ರಶ್ಮಿಗಳಲ್ಲಿದ್ದಾನೆ. ರಶ್ಮಿಗಳಲ್ಲಿರುವ ದೇವರಿಗೆ ಹೆಸರೇನು? ರಶ್ಮಿ ಅಂತಾನೆ ಹೆಸರು. ರಶ್ಮಿ ಅಂತ ದೇವರಿಗೆ ಹೆಸರು ಯಾಕೆ ಬಂತು ಅಂದರೆ, ರತಿ ಶಂ ಮಾನ ರೂಪತ್ವಾತ್. ಈತ ಜ್ಞಾನ ರೂಪ, ಸುಖ ರೂಪ, ಅಷ್ಟೇ ಅಲ್ಲದೆ ಮಂಗಳಕರವಾದ ರೂಪ ಇರುವಂಥವ. ಆದ್ದರಿಂದ ಈತನಿಗೆ ರಶ್ಮಿ ಅಂತ ಹೆಸರು. ಹಾಗಾದರೆ ಸ್ವರ್ಗಲೋಕದಲ್ಲಿರುವ ಪ್ರಧಾನಾಗ್ನಿ ಆ ನಾರಾಯಣ, ನಾರಾಯಣನಿಂದ ಹುಟ್ಟಿದ ಎರಡನೇ ರೂಪ ನಾರಾಯಣ ವಾಸುದೇವ. ಈತ ಇರುವುದು ಸೂರ್ಯ ಮಂಡಲದ ರಶ್ಮಿಗಳಲ್ಲಿ. ಈತನ ಹೆಸರು ರಶ್ಮಿ. ಇದು ವ್ಯಾಪ್ತಿ. ಆತನ ವ್ಯಾಪಾರ ಏನು ಅಂದರೆ, ಇಲ್ಲಿ ಧೂಮವಾಗಿರುವುದು. ಧೂಮವಾಗಿದ್ದಾನೆ, ಸ್ವರ್ಗ ಲೋಕದಲ್ಲಿರುವ ಅಗ್ನಿಯಲ್ಲಿ ಧೂಮನಾಗಿದ್ದಾನೆ. ಎಲ್ಲ ಕೇಳುವಾಗ ಅಪ್ಪ ತುಂಬ ದೊಡ್ಡದಾಯ್ತು ಇವೆಲ್ಲ, ಚಿಂತನೆ ಮಾಡಬೇಕಾ ಅಂತ ಮನಸ್ಸಿಗೆ ಬರಬಹುದು. ಇದೆಲ್ಲ ಮಾಡಿಯೇ ದೊಡ್ಡವರಾದವರು ಇವರೆಲ್ಲ. ಯಾರು? ಜಗನ್ನಾಥದಾಸರೇ ಆಗಲಿ, ಯಾವರೇ ಆಗಲಿ, ಈ ಉಪಾಸನೆಗಳು ಬೀಳಲಿಲ್ಲ. ಎಲ್ಲರೂ ಕೂಡ ಏನು, ಎರಡು ಜ್ಞಾನದ ಕವಲು. ಒಂದು, ನೀವು ನಿತ್ಯ ಕೇಳುವಂಥ ಸೂತ್ರ ಪ್ರಸ್ಥಾನ ಏನಿದೆ, ಘಟಪಟ ಮೊದಲಾದ ಏನು ವಿಶೇಷವಾಗಿರ್ತಕ್ಕಂಥ ತತ್ವಜ್ಞಾನದ ವಿಶೇಷವಾಗಿರತಕ್ಕ ಚಿಂತೆ ಏನಿದೆ, ಅದು ಒಂದು ಭಾಗ. ಎರಡನೆಯದು ಉಪಾಸನಾ ಭಾಗ ಅಂತ ಎರಡು ಭಾಗಗಳಿವೆ. ಎರಡೂ ಎರಡು ಕಣ್ಣಿನಂತೇನೆ, ಯಾವುದನ್ನು ಬಿಡ್ಲಿಕ್ಕಿಲ್ಲ. ನಾನು ಬರೇ ಉಪಾಸನೆ ಮಾತ್ರ ಮಾಡುತ್ತೇನೆ, ದೇವರನ್ನ ನಿಂದೆ ಮಾಡುವಂತಹ ದುಷ್ಟ ಮತಗಳ ತಂಟೆಗೆ ಹೋಗಲ್ಲ. ಅಂದರೆ ದುಷ್ಟ ಮತಗಳನ್ನು ಅನುಸರಿಸುವ ವ್ಯಕ್ತಿಗೆ ಎಷ್ಟು ಅಂಧಂತಮಸ್ಸು ಆಗತ್ತೋ ಅದಕ್ಕಿಂತ ಹೆಚ್ಚಾದ ಅಂಧಂತಮಸ್ಸು ಬರೀ ಪ್ರಮೇಯ ಜ್ಞಾನ ಇಟ್ಟುಕೊಂಡು ಹೋಗ್ತೇನೆ ನಾನು, ದುಷ್ಟ ಮತಗಳ ನಿರಾಕರಣೆ ಮಾಡಲ್ಲ ಅನ್ನುವವರಿಗಾಗುತ್ತೆ. ಇದು ಈಶಾವಾಸ್ಯ ಉಪನಿಷತ್ತು ಸ್ಪಷ್ಟವಾಗಿ ಹೇಳ್ತಾ ಇದೆ. ಮೋಕ್ಷದಲ್ಲೂ ಕೂಡ ದುಷ್ಟ ಮತಗಳ ನಿರಾಕರಣೆ ಮಾಡಿದ್ದಕ್ಕೆ ನಮಗೆ ಸುಖ ಏನು ಸಿಗುತ್ತೆ? ಎರಡು ಭಾಗ ಸಿಗುತ್ತೆ. ಅದರಲ್ಲಿ ಮೊದಲನೆಯ ಭಾಗ ದುಷ್ಟಮತ ನಿರಾಕರಣೆಯಿಂದ ಸಿಗುತ್ತೆ, ಎರಡನೆಯದು ಉಪಾಸನೆಯಿಂದ ಬರುತ್ತೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಆ ದುಷ್ಟ ಮತಗಳ ನಿರಾಕರಣೆ ಮಾಡುವ ಭಾಗ ಏನಿದೆ ಅದಕ್ಕೆ ಪುಷ್ಟಿ ಕೊಡುವುದೇ ಉಪಾಸನೆಯ ಭಾಗ. ದುಷ್ಟ ಮತಗಳ ನಿರಾಕರಣೆ ಮಾಡುವಾಗ ನಾನು ಮಾಡಿದೆ ಅಂತ ಬಂದರೆ ಆ ಮಾಡಿದ್ದೆಲ್ಲ ಹೋಯಿತು. ಷೋಡಶಿಯಲ್ಲಿ ಹೇಳ್ತಾರೆ, ಏನು ನಾವು ನಿತ್ಯ ಮೋಕ್ಷಕ್ಕಾಗಿ ಮಾಡುವಂಥ ಸ್ನಾನ, ಸಂಧ್ಯಾ, ಜಪ, ಪೂಜಾ, ವೈಶ್ವದೇವ, ಬಲಿಹರಣ, ಪಾಠ, ಪ್ರವಚನ ಏನಿದೆ ಇದೆಲ್ಲ ಮಾಡುತ್ತಾ ಒಳಗೆ ನಾನು ಅಂತ ಸೇರಿಸಿಕೊಂಡು ಬಿಟ್ರೆ ಇವೆಲ್ಲವೂ ಕೂಡ ಒಂದೊಂದು ಆಚಮನ ಸಾಕು, ಸಾವಿರಾರು ಜನ್ಮಗಳು ಕೊಡುತ್ತೆ. ಆದರೆ ಇದೇ ಒಳ್ಳೆ ಉಪಾಸನೆಗಳ ರಹಸ್ಯಗಳು ತಿಳ್ಕೊಂಡು ಸ್ವಾಮಿಯ ವಿಶೇಷ ಸ್ವಾತಂತ್ರ್ಯ ಚಿಂತನೆ ಮಾಡುತ್ತಾ ನಾನಲ್ಲ ಸ್ವಾಮಿಯೇ ನನ್ನಲ್ಲಿ ನಿಂತು ಮಾಡಿ ಮಾಡಿಸ್ತಾ ಇದ್ದಾನೆಂಬ ಪ್ರಜ್ಞೆಯಿಂದ ಮಾಡಿದ ಒಂದು ಆಚಮನ ಸಾಕು, ಸಾವಿರಾರು ಜನ್ಮಗಳನ್ನು ಕತ್ತರಿಸಿ ಹಾಕುತ್ತೆ. ಆದ ಕಾರಣ ಉಪಾಸನಾ ಭಾಗ ಏನಿದೆ ಇದು ಶಾಸ್ತ್ರ ಪ್ರಕ್ರಿಯೆ ಕಲಿಯುವಾಗೂ ಅದನ್ನು ಸ್ಥಾಪನೆ ಮಾಡುವಾಗೂ ನಮಗೆ ಬೇಕಾದಂತಹ ಹುರುಪನ್ನು ಕೊಡುವ ಭಾಗ. ಆದ್ದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ, ನಾರಾಯಣನಿಂದ ಹುಟ್ಟಿದ ವಾಸುದೇವ ರೂಪ ಎರಡನೆಯ ರೂಪ, ಅದು ಧೂಮವಾಗಿದೆ. ನಂತರ ಮುಂದೆ ಹೇಳ್ತಾ ಇದ್ದಾರೆ, ನಾರಾಯಣನಿಂದ ಹುಟ್ಟಿದ ಸಂಕರ್ಷಣ ಮೂರನೆಯ ರೂಪ. ಇದೇನಾಗಿದೆ ಅಂದರೆ ಇಲ್ಲಿ ಅರ್ಚಿ ಆಗಿದೆ. ಹೇಳ್ತಾ ಇದ್ದಾರೆ ಈ ಅರ್ಚಿ ಅಂತ ದೇವರಿಗೆ ಹೆಸರೇನು? ಜ್ವಾಲೆ. ಅರ್ಚಿ ಅಂದ್ರೆ ಹೇಳ್ತಾ ಇದ್ದಾರೆ, ಅರಂಚಿತತ್ವಾತ್ ಅರ್ಚಿಹಿ, ಎಲ್ಲರಿಂದ ಪೂಜ್ಯನಾಗಿದ್ದಾನೆ ಭಗವಂತ, ಆದ್ದರಿಂದ ಈತನಿಗೆ ಅರ್ಚಿ ಅಂತ ಹೆಸರು. ಆದ್ದರಿಂದ ನಾರಾಯಣನಿಂದ ಹುಟ್ಟಿದ ಸಂಕರ್ಷಣ ರೂಪ, ನಾರಾಯಣ ಸಂಕರ್ಷಣ ಅಂತ. ಇಲ್ಲಿ ಒಂದು ಚೂರು ಈ ರೂಪಗಳ ಪರಿಚಯ ಆಗಬೇಕು. ನಾರಾಯಣನಿಂದ ಹುಟ್ಟಿದ ವಾಸುದೇವ ಅಂದ್ರು, ಯಾಕೆ ವಾಸುದೇವ ಅಂತ ಕರೆದ್ರೆ ಸಾಕಲ್ಲವೋ, ನಾರಾಯಣನಿಂದ ಹುಟ್ಟಿದ ಅಂತ ಯಾಕೆ ಈ ಹುಟ್ಟುವಿಕೆಯನ್ನ? ಅಲ್ಲಿಂದ ಪ್ರಾದುರ್ಭೂತನಾದ, ಈ ರೂಪದಿಂದ ಈ ರೂಪ ಹೊರಗೆ ಬಂತು ಅಂತ ಹೇಳಿದ್ರಲ್ಲ, ಅಲ್ಲೇನಾದರೂ ವಿಶೇಷ ಇದೆಯೋ ಇಲ್ಲವೋ? ಅಂದ್ರೆ ತುಂಬಾ ವಿಶೇಷಗಳ ರಹಸ್ಯಗಳನ್ನ ಹೊರಗೆ ಹಾಕ್ತಾ ಇದ್ದಾರೆ ಭಗವಂತ. ತನ್ನ ನಿಯಮ ಏನು? ಒಂದೊಂದು ರೂಪದಿಂದ ಒಂದೊಂದು ಗುಣ ಪ್ರಕಟ ಮಾಡುತ್ತೇನೆ ಅಂತ ಇಟ್ಟುಕೊಂಡಿದ್ದಾನೆ. ಅದು ಆತನ ನಿಯಮ. ಒಂದೇ ರೂಪದಿಂದ ಎಲ್ಲಾ ಗುಣ ಪ್ರಕಟ ಮಾಡಲಿಕ್ಕೂ ಆಗುತ್ತೆ, ಆದರೆ ಒಂದೊಂದು ರೂಪದಿಂದ ಒಂದೊಂದು ಗುಣ ಪ್ರಕಟ ಮಾಡುತ್ತಾ ಇದ್ದಾನೆ. ಇನ್ನೊಂದು ಕಡೆ ಎರಡೆರಡು ಗುಣ ಪ್ರಕಟ ಮಾಡಬೇಕಾಗಿ ಬರುತ್ತೆ, ಅಲ್ಲಿ ಈ ರೂಪಗಳು ಸ್ವೀಕಾರ ಮಾಡುತ್ತಾ ಇದ್ದಾನೆ. ನಾರಾಯಣನಿಂದ ಬಂದ ವಾಸುದೇವ ಅಂದರೆ ಚಿಂತನ ಕ್ರಮ ಹೇಗೆ ಅಂದರೆ, ಬಂದದ್ದೇನೋ ವಾಸುದೇವ ರೂಪ, ಒಳಗೆಲ್ಲ ನಾರಾಯಣ ರೂಪಗಳು. ಹಾಗ ಹೇಳಬೇಕು ಸರಿಯಾಗಿ ಅರ್ಥ ಆಗಬೇಕಾದರೆ, ಸಕ್ಕರೆಯ ಗೊಂಬೆಗಳು ತಗೊಳ್ಳೋಣ, ನಾರಾಯಣ ರೂಪಗಳು ಚಿಕ್ಕ ಚಿಕ್ಕವು ತಗೊಂಡವು, ವಾಸುದೇವನ ಆಕೃತಿ ಇಟ್ಟುಕೊಂಡು ಆ ವಾಸುದೇವನ ಆಕೃತಿಯೆಲ್ಲ ಈ ಚಿಕ್ಕ ಚಿಕ್ಕ ನಾರಾಯಣ ರೂಪಗಳಿಂದ ತಯಾರು ಮಾಡಿದವು. ಏನಾಯಿತು? ಮೇಲ್ನೋಟಕ್ಕೆ ವಾಸುದೇವ, ಒಳಗೆಲ್ಲ ನಾರಾಯಣ ರೂಪಗಳೇ. ಇದು ಶಾಸ್ತ್ರ ಪ್ರಪಂಚದಲ್ಲಿ ಅಂದರೆ ದೇವರ ವಿಷಯದಲ್ಲಿ ಅದ್ಭುತವಾದಂಥ ಪ್ರಮೇಯಗಳಿವೆ. ದಾಸರು ಒಂದು ಪದ ಹೇಳ್ತಾರೆ, ನಿಮಗೆ ನೆನಪಿರಬಹುದು, ಮಕುಟಕ್ಕೆ ಮಂಗಳ ಮೀನನಿಗೆ. ಅರ್ಥವೇ ಆಗಲ್ಲ. ಮಕುಟಕ್ಕೆ ಮಂಗಳ ಅಂದರೆ ಸರಿ ಹೋಗ್ತಾ ಇತ್ತು, ಮೀನನಿಗೆ ಅಂದರು. ನಂತರ ಎಲ್ಲ ಹತ್ತು ಅವತಾರ ವರ್ಣೆ ಮಾಡುತ್ತಾರೆ. ಅಲ್ಲ, ದೇವರ ಮಕುಟಕ್ಕೂ ಮೀನಾದ ದೇವರ ರೂಪಕ್ಕೂ ಏನು ಸಂಬಂಧ? ಮಕುಟಕ್ಕೆ ಮಂಗಳ ಅಂದರೆ ಸರಿ ಹೋಯ್ದಾಗಿತ್ತು, ಮೀನನಿಗೆ ಅಂದರು ಯಾಕೆ? ಅರ್ಥ ಆಗಲ್ಲ. ಷೋಡಶಿಯಲ್ಲಿ ಸ್ವಲ್ಪ ಹೊಕ್ಕೆ, ಅಲ್ಲಿ ಬಿಂಬ ಸಂಸ್ಥಾಪನಾ ಪ್ರಕರಣದಲ್ಲಿ ದೇವರ ಪರಿಚಯ ಮಾಡಿಕೊಡುತ್ತಾ ಬರ್ತಾರೆ. ದೇವ ಹೇಗಿದ್ದಾನೆ ಸ್ವಾಮಿ ಅಂತ ಹೇಳತಾ ಆತನ ಕಿರೀಟದ ಪರಿಚಯ ಮಾಡುತ್ತಾರೆ. ದೇವ ಯಾರು? ಸ್ವತಂತ್ರ. ಸ್ವತಂತ್ರ ಅಂದರೆ ಆಂಗ್ಲದಲ್ಲಿ ಇಂಡಿಪೆಂಡೆಂಟ್. ಆತ ಯಾರ ಮೇಲೂ ಆಧಾರ ಪಡಲ್ಲ. ಆತನ ಆಭರಣ, ಆತನ ಕಿರೀಟ ಆತನೇ, ತನ್ನ ಕಿರೀಟ ತಾನೇ. ಹೇಗಿದೆ ದೇವರ ಕಿರೀಟ ಅಂದರೆ, ಅಲ್ಲಿ ಹೇಳುತ್ತಾರೆ ಇಡೀ ಕಿರೀಟ ಮತ್ಸ್ಯಾತ್ಮಕ ಕಿರೀಟ. ಮತ್ಸ್ಯಾತ್ಮಕ ಕಿರೀಟ ಅಂದರೆ ಅರ್ಥ ಏನು ಅಂದರೆ, ಇಡೀ ಚಿಕ್ಕ ಚಿಕ್ಕ ಮೀನುಗಳನ್ನು ಒಂದು ಕಿರೀಟದ ಆಕಾರದಲ್ಲಿ ಜೋಡಿಸಿದರೆ ಮೇಲ್ನೋಟಕ್ಕೆ ಕಿರೀಟ, ಒಳಗೆಲ್ಲ ಮೀನುಗಳೇ. ಹಾಗೆ ದೇವರ ಮೀನಿನ ಆಕಾರಗಳು, ಆ ಮೀನಿನ ಆಕಾರಗಳೆಲ್ಲ ಸೇರಿ ಕಿರೀಟವಾಗಿದೆ. ಅದಕ್ಕೆ ದಾಸರು ಹೇಳಿದರು ಮಕುಟಕ್ಕೆ ಮಂಗಳ ಮೀನನಿಗೆ ಅಂದರು. ಎಲ್ಲಿ ಎಲ್ಲಿಗೂ ಸಂಬಂಧ ಗೊತ್ತಾಗಲಿಲ್ಲ. ಅದಕ್ಕೆ ಷೋಡಶಿಕಾರರು ಹೇಳುತ್ತಾರೆ ಇದಪ್ಪ ಒಳಗೆ ದೇವರ ಕಿರೀಟ, ಮತ್ಸ್ಯಾತ್ಮಕ ಕಿರೀಟ. ಒಂದೊಂದು ಆಭರಣ ಕೆಳಗೆ ಹೋಗ್ತಾ ಹೋಗ್ತಾ ದಶಾವತಾರ ರೂಪಗಳೆಲ್ಲ ಆಭರಣಗಳಾಗಿ ಬರ್ತಾ ಇವೆ. ಈ ರೀತಿಯಾಗಿ ನಿಂತದ್ದು. ಆದ ಕಾರಣ ಇಲ್ಲಿ ನಾರಾಯಣನಿಂದ ಹುಟ್ಟಿದ ವಾಸುದೇವ ಅಂದರೆ ವಾಸುದೇವನೇನೋ ಹೌದು ಮೇಲ್ನೋಟಕ್ಕೆ. ಹರಿಕಥಾಮೃತ ಸಾರದಲ್ಲಿ ಹೇಳುತ್ತಾರೆ ನವ ನಾರಿ ಕುಂಜರ ಪಂಚನಾರಿ ತುರಗ ಅಂತ ಹೇಳುತ್ತಾರೆ. ನವನಾರಿ ಕುಂಜರ ಅಂದರೆ ಮೇಲ್ನೋಟಕ್ಕೆ ಆನೆ ಆಕೃತಿ. ಒಂಬತ್ತು ಹೆಣ್ಣು ಮಕ್ಕಳ ಚಿತ್ರ ಒಂದು ರೀತಿಯಲ್ಲಿ ಬಿಡಿಸಿದರೆ, ಒಂಬತ್ತು ಹೆಣ್ಣು ಮಕ್ಕಳನ್ನ ಒಂದು ರೀತಿಯಲ್ಲಿ ಕೂಡಿಸಿದರೆ ಮೇಲ್ನೋಟದ ಆಕೃತಿ ಆನೆ, ಒಳನೋಟ ನೋಡಿದರೆ ಎಲ್ಲ ಹೆಣ್ಣು ಮಕ್ಕಳೇ. ಹಾಗೆ ಮೇಲ್ನೋಟದ ಆಕೃತಿ ವಾಸುದೇವ, ಒಳಗೆಲ್ಲ ನಾರಾಯಣನೇ. ಅದೇ ನಾರಾಯಣನಿಂದ ಹುಟ್ಟಿ ಬಂದ ವಾಸುದೇವ. ಯಾಕಿಷ್ಟು ಅವಸ್ಥೆ ಪಡಬೇಕು ದೇವ? ನಾರಾಯಣನಿಂದ ಹುಟ್ಟಿ ಒಳಗೆಲ್ಲ ನಾರಾಯಣ ರೂಪಗಳು, ಮೇಲ್ ನೋಡಿದ್ರೆ ವಾಸುದೇವ ರೂಪ ಅಂದರೆ ಭಕ್ತರಿಗೆ ಒಂದು ತೋರು ಕೊಡಬೇಕಲ್ಲ. ಒಂದು ರೂಪದೋಳ್ ಅನಂತ ರೂಪಗಳಿವೆ ಅಂತ ಗೊತ್ತಾಗಬೇಕಲ್ಲ. ಅದು ಗೊತ್ತಾಗೋದು ಹೇಗೆ ಅಂದರೆ ಇಲ್ಲಿ ತೋರಿಸಿಕೊಡುತ್ತಾರೆ, ನಮಗೆ ಅರ್ಥ ಆಗಿಬಿಡುತ್ತೆ. ದೇವರ ಇಡೀ ರೂಪ ಏನಿದೆ, ಆ ರೂಪದಲ್ಲಿ ಒಂದು ಕೈ ತಗೊಳ್ಳೋಣ. ಆ ಕೈ ತಗೊಂಡರೆ ಆ ಇಡೀ ಕೈ ಪ್ರದ್ಯುಮ್ನ, ಬಲಗೈ ಪ್ರದ್ಯುಮ್ನ. ಹೇಗೆ ಪ್ರದ್ಯುಮ್ನ ಅಂದರೆ ಕೈಯ ಆಕೃತಿಯಲ್ಲಿ ಪ್ರದ್ಯುಮ್ನ ರೂಪಗಳೆಲ್ಲ ಸೇರಿ ಕೈಯ ಆಕೃತಿ. ದೇವರ ಒಂದು ರೂಪದಲ್ಲಿ ಬಲಭಾಗದ ಕೈ ಪ್ರದ್ಯುಮ್ನ, ಪ್ರದ್ಯುಮ್ನ ಆಕೃತಿಗಳೇ. ಆ ಕೈಯಲ್ಲಿರುವ ಒಂದು ಪ್ರದ್ಯುಮ್ನ ರೂಪದ ಬಲಗೈ ಪ್ರದ್ಯುಮ್ನ ಆಕೃತಿ ಇರುವಂತಹ ಎಲ್ಲಾ ರೂಪಗಳೇ. ಆ ಒಂದು ಆಕಾರದಲ್ಲಿರುವ ಒಂದು ಕೈಯ ಬಲಗೈ ಇರುವ ಪ್ರದ್ಯುಮ್ನ ಬಲಗೈ ಮತ್ತು ಪ್ರದ್ಯುಮ್ನ ಆಕೃತಿಗಳೇ. ಹೀಗೆ ನೋಡುತ್ತಾ ಹೋದರೆ ಒಂದು ರೂಪದೋಳ್ ಅನಂತ ರೂಪಗಳು ಎಂಬುದು ನಮ್ಮ ತಲೆಗೆ ಬಂದು ಬಿಡುತ್ತೆ. ಇಲ್ಲದಿದ್ದರೆ ನಮ್ಮ ತಲೆಯಲ್ಲಿ ಏನೋ ದೇವರಲ್ಲಿ ರೂಪಗಳು ರೂಪಗಳು ಇವೆ ಅಂತೆ ಅಂತೆ ಅಂತ ಕಂತೆಗಳಾಗಿ ಕೂತಿರುತ್ತೆ. ಅನುಭವಕ್ಕೆ ಬರಲ್ಲ. ಅನುಭವಕ್ಕೆ ಬರುವಂತೆ ಚೆನ್ನಾಗಿ ತಿಳಿಸಿಕೊಡತಾ ಇದ್ದಾರೆ. ಮೂರನೆಯ ರೂಪ ಯಾವುದು ಅಂದರೆ ನಾರಾಯಣನಿಂದ ಹುಟ್ಟಿದ ಸಂಕರ್ಷಣ. ಈತನೇ ಅರ್ಚಿ, ಜ್ವಾಲೆಯಾಗಿದ್ದಾನೆ. ಈತ ಎಲ್ಲಿದ್ದಾನೆ ಅಂದರೆ ಹೇಳ್ತಾ ಇದ್ದಾರೆ ಅಹರ್ನಾಮ ಅಹಸಂಸ್ಥಿತ, ಹಗಲಿನಲ್ಲಿದ್ದಾನೆ. ಹಗಲಿನಲ್ಲಿದ್ದು ಹಗಲು ಅಂತ ಕರೆಸಿಕೊಂಡಿದ್ದಾನೆ. ಆದ್ದರಿಂದ ಭಗವಂತ ವಿಶೇಷವಾಗಿ ಹಗಲು ಅಹಸ್ಸು ಅಂತ ಕರೆಸಿಕೊಂಡಿದ್ದಾನೆ. ಅಲ್ಲ, ಈತನಿಗೆ ಅಹಸ್ಸು, ಹಗಲಿನಲ್ಲಿರುವ ದೇವರಿಗೆ ಹಗಲು ಅಂತ ಹೆಸರು ಯಾಕೆ ಬಂತು ಅಂದರೆ ಹೇಳುತ್ತಾರೆ ತಮಸ ಅಹನೀಯತ್ವಾತ್. ಕತ್ತಲಿಂದ ಹೊಡೆತ ಇವನಿಗಿಲ್ಲ, ಇವನಿಂದ ಹೊಡೆತ ಕತ್ತಲಿಗಿದೆ, ಕತ್ತಲಿಂದ ಹೊಡೆತ ಇವನಿಗಿಲ್ಲ. ಅದಕ್ಕೆ ಈತನಿಗೆ ಅಹಸ್ಸು ಅಂತ ಹೆಸರು. ನೋಡಿ, ಎಲ್ಲಿ ಆದರೂ ಕೂಡ ಬೆಳಕು ಬಂದರೆ ಕತ್ತಲು ಓಡಿ ಹೋಗುತ್ತೆ, ಕತ್ತಲು ಬಂದರೆ ಬೆಳಕು ಓಡಿ ಹೋಯಿತು ಅಂತ ಯಾರು ಹೇಳಲ್ಲ. ಯಾಕೆ ಅಂದರೆ ಬೆಳಕಿಗೆ ಕತ್ತಲಿಂದ ಸೋಲಿಲ್ಲ. ಯಾಕೆ ಬೆಳಕಿಗೆ ಕತ್ತಲಿಂದ ಸೋಲಿಲ್ಲ ಅಂದರೆ ಬೆಳಕಿನಲ್ಲಿ ಸ್ವಾಮಿ ಇದ್ದಾನೆ. ಸೋಲಿಲ್ಲದ ಸ್ವಾಮಿ ಬೆಳಕಿನಲ್ಲಿ ಇದ್ದದ್ದರಿಂದ ಬೆಳಕಿಗೆ ಕತ್ತಲಿಂದ ಸೋಲಿಲ್ಲ. ಆದ್ದರಿಂದ ಬೆಳಕಿನಲ್ಲಿದ್ದು ಹಗಲಿನಲ್ಲಿದ್ದು ಹಗಲು ಅಂತ ಕರೆಸಿಕೊಳ್ಳುವ ನಾರಾಯಣ ಸಂಕರ್ಷಣನೇ ಇಲ್ಲಿ ವಿಶೇಷವಾಗಿ ಅರ್ಚಿ ಜ್ವಾಲೆಯಾಗಿದ್ದಾನೆ. ಒಂದು ಕಡೆ ವ್ಯಾಪ್ತವಾದ ರೂಪ, ಇನ್ನೊಂದು ಕಡೆ ಆ ರೂಪದ ಕೆಲಸ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ನಂತರ ನಾಲ್ಕನೆಯ ರೂಪ ಯಾವುದು ಅಂದರೆ ನಾರಾಯಣನಿಂದ ಹುಟ್ಟಿದ ಪ್ರದ್ಯುಮ್ನ. ನಾರಾಯಣನಿಂದ ಹುಟ್ಟಿದ ಪ್ರದ್ಯುಮ್ನ ಇಲ್ಲೇನಾಗಿದ್ದಾನೆ ಅಂದರೆ ಅಂಗಾರನಾಗಿದ್ದಾನೆ. ಅಂಗಾರ ಅಂದರೆ ಕೆಂಡ, ಅಂಗಾರನಾಗಿದ್ದಾನೆ. ಈತ ಅಂಗಾರ ಅಂತ ಯಾಕೆ ಈತನಿಗೆ ಹೆಸರು ಅಂದರೆ ಅಂಗರತೇಹೇ ಅಂಗಾರ. ಈತ ಸುಖಭರಿತ ಅಂಗಗಳು ಇರುವಂಥವ. ಈತನ ಎಲ್ಲ ಅಂಗಗಳು ಸುಖಭರಿತ. ಅಷ್ಟೇ ಅಲ್ಲ, ಚಿಂತನೆ ಮಾಡಿದವರ ಅಂಗಗಳಲ್ಲಿ ರತಿಯನ್ನು ಕೊಡುವವ, ಸಂತೋಷ ಕೊಡುವವ. ಆದ್ದರಿಂದ ಈತನಿಗೆ ಅಂಗಾರ ಅಂತ ಹೆಸರು. ಈತ ಎಲ್ಲಿದ್ದಾನೆ? ಚಂದ್ರನಲ್ಲಿದ್ದಾನೆ. ಯಾಕೆ ಈತನಿಗೆ ಚಂದ್ರನಲ್ಲಿರುವ ದೇವರಿಗೆ ಚಂದ್ರ ಅಂತ ಹೆಸರು? ಆಹ್ಲಾದ ರೂಪತ್ವಾತು ಚಂದ್ರನಾಮ. ಆಹ್ಲಾದಕರವಾದ ರೂಪ ಇರೋದರಿಂದ ಈತನಿಗೆ ಚಂದ್ರ ಅಂತ ಹೆಸರು. ಒಟ್ಟಾರೆ ಈ ರೂಪ, ನಾರಾಯಣನಿಂದ ಹುಟ್ಟಿದ ಪ್ರದ್ಯುಮ್ನ ಅಂಗಾರನಾಗಿದ್ದಾನೆ, ಅಂಗರತಿಯನ್ನು ಕೊಡುವುದಾದ್ದರಿಂದ ಅಂಗಾರನಾಗಿದ್ದಾನೆ. ಎಲ್ಲಿದ್ದಾನೆ ಅಂದರೆ ಚಂದ್ರನಲ್ಲಿದ್ದಾನೆ. ಆಹ್ಲಾದವನ್ನು ಕೊಡತಾನಾದ್ದರಿಂದ ಚಂದ್ರನಾಗಿದ್ದಾನೆ. ಇಷ್ಟೆಲ್ಲ ವಿವರಣೆ ಹರಿಕಥಾಮೃತ ಸಾರದಲ್ಲಿ ಬರಲ್ಲ. ಯಾಕೆ ಹೀಗಾಯಿತು ಅಂದರೆ ಇಬ್ಬರೂ ಕೂಡ ಒಂದೇ ಕಾಲದಲ್ಲಿ ಹರಿಕಥಾಮೃತ ಸಾರ ರಚನೆ ಮಾಡಿದರು. ಇವರು ಈ ಗ್ರಂಥಗಳನ್ನು ರಚನೆ ಮಾಡಿ ಸತ್ಯಬೋಧರತ್ರ ತಗೊಂಡು ಹೋದರು ಅಂತ ಕಥಾ ಬರುತ್ತೆ. ಸತ್ಯಬೋಧರು ನೋಡಿದರಂತೆ ಇಬ್ಬರು ಒಂದೇ ವಿಷಯ ಎರಡು ಭಾಷೆಯಲ್ಲಿ ಬರೆದಿದ್ದೀರಿ ಯಾಕೆ ಅಂತ ಕೇಳಿದರಂತೆ. ಹರಿಕಥಾಮೃತ ಸಾರ ಅವರು ಕನ್ನಡದಲ್ಲಿ ಬರೆದದ್ದು, ಇವರು ಸಂಸ್ಕೃತದಲ್ಲಿ ಬರೆದರು. ಆದರೆ ಇಲ್ಲಿ ನೋಡಬೇಕಾಗಿದ್ದು ಇಲ್ಲಿ ಇವರೇನು ಹೇಳುತ್ತಾರೆ ಅಲ್ಲಿ ವಿಸ್ತಾರವಾಗಿ ಅಲ್ಲಿ ಹೇಳಲ್ಲ. ಹರಿಕಥಾಮೃತ ಸಾರದಲ್ಲಿ ಒಂದು ಮಾತು ಹೇಳುತ್ತಾರೆ. ಹರಿಕಥಾಮೃತ ಸಾರ ನೀವು ನೋಡಿದವರು ಗೊತ್ತಿರಬೇಕು. ಸ್ವಲ್ಪ ಹೇಳುತ್ತಾರೆ, ಬಲ್ಲವರಲ್ಲಿ ತಿಳಿದುಕೊಳ್ಳಿ ಅಂತ ಇನ್ನೊಂದು ಬ್ರಾಕೆಟ್ ಹಾಕಿ ಹೋಗಿಬಿಡ್ತಾರೆ. ಅಲ್ಲಿ ಬಲ್ಲವರು ಯಾರು ಅಂದ್ರೆ ಇವರಿದ್ದಾರೆ, ಪಕ್ಕದಲ್ಲಿ ಹೇಳಿದ್ದಾರೆ, ವಿಸ್ತಾರವಾಗಿ ಹೇಳಿದ್ದಾರೆ, ಇವರ ತಿಳಿದುಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಇವರು ಯಾವುದು ಚೂರು ಅವರು ಹೇಳಿರ್ತಾರೆ ಅದು ಬಿಟ್ಟಿದ್ದಾರೆ, ಮುಂದೆ ಬರುತ್ತೆ. ಅವರು ಹೇಳಿದ್ದನ್ನ ಇವರು ಹೇಳಲಿಲ್ಲ. ಯಾಕೆ? ಅಲ್ಲಿ ತಿಳಿದುಕೊಳ್ಳಿ ಅಂತ ಅಲ್ಲಿಗೆ ಬಿಟ್ಟಿದ್ದಾರೆ. ಎರಡೂ ಗ್ರಂಥಗಳು ಒಂದಕ್ಕೊಂದು ಒಂದಕ್ಕೊಂದು ಉಪಾಸನಾ ಗ್ರಂಥಗಳು, ಪೂರಕವಾಗಿವೆ. ಇಲ್ಲಿ ನಾರಾಯಣನಿಂದ ಹುಟ್ಟಿದ ಪ್ರದ್ಯುಮ್ನೇ ಅಂಗಗಳಿಗೆ ರತಿಯನ್ನು ಕೊಡುವವನಾದ್ದರಿಂದ, ಸುಖಭರಿತ ಅಂಗಗಳಿರುವನಾದ್ದರಿಂದ ಅಂಗಾರನಾಗಿದ್ದುಕೊಂಡು ಚಂದ್ರನಲ್ಲಿ ಚಂದ್ರನಾಗಿ ಕರೆಸಿಕೊಳ್ತಾ ಇದ್ದಾನೆ. ಕೊನೆಯ ರೂಪ ಯಾವುದು? ಸಮಿತ್ತಾಯಿತು, ಧೂಮ ಆಯಿತು, ಜ್ವಾಲೆ ಅರ್ಚಿ ಆಯಿತು, ಅಂಗಾರ ಆಯಿತು, ಕೊನೆಯದು ವಿಸ್ಫುಲಿಂಗ, ಕಿಡಿ ಉದುರ್ತಾ ಇರುತ್ತೆ. ಆ ಕಿಡಿ ಯಾರು ಅಂದರೆ ಹೇಳ್ತಾ ಇದ್ದಾರೆ ದೇವರು ವಿಸ್ಫುಲಿಂಗನಾಗಿದ್ದಾನೆ. ಯಾರು? ನಾರಾಯಣನಿಂದ ಹುಟ್ಟಿದ ಅನಿರುದ್ಧ, ಪ್ರಧಾನಾಗ್ನಿ ನಾರಾಯಣ, ಆತನಿಂದ ಹುಟ್ಟಿದ ಅನಿರುದ್ಧನೇ ವಿಸ್ಫುಲಿಂಗ. ಯಾಕೆ ಈತನಿಗೆ ವಿಸ್ಫುಲಿಂಗ ಅಂತ ಹೆಸರು ಅಂದರೆ ವಿವಿಧಂ ಸ್ಫುರಣಾತ್ ವಿಸ್ಫುಲಿಂಗ. ಈತ ನಾನಾ ರೀತಿಯಾದ ಸ್ಫೂರ್ತಿ ಇರುವಂಥವ. ಈತನ ಜ್ಞಾನ ಅಪಾರ, ಆದ್ದರಿಂದ ಈತನಿಗೆ ವಿಸ್ಫುಲಿಂಗ ಅಂತ ಹೆಸರು. ಅಷ್ಟೇ ಅಲ್ಲ, ಈತನನ್ನು ಚಿಂತನೆ ಮಾಡಿದವರಿಗೆ ನಾನಾ ರೀತಿಯಲ್ಲಿ ಹೊಳೆಯುತ್ತಾನೆ. ಆದ್ದರಿಂದ ಈತ ವಿಸ್ಫುಲಿಂಗ ಅಂತ ಕರೆಸಿಕೊಳ್ತಾ ಇದ್ದಾನೆ. ಯಾರು? ನಾರಾಯಣನಿಂದ ಹುಟ್ಟಿದ ಅನಿರುದ್ಧ. ಎಲ್ಲಿದ್ದಾನೆ ಅಂದರೆ ನಕ್ಷತ್ರ ಸ್ಥಿತ, ನಕ್ಷತ್ರಗಳಿದ್ದಾನಂತೆ. ಆತನ ಹೆಸರೇನು? ನಕ್ಷತ್ರಗಳಲ್ಲಿರುವ ನಾರಾಯಣ ಅನಿರುದ್ಧನ ಹೆಸರೇನು? ನಕ್ಷತ್ರ ಅಂತಾನೆ ಹೆಸರು. ನಕ್ಷತ್ರ ಅಂದರೆ ಅರ್ಥ ಏನು ಹೇಳ್ತಾ ಇದ್ದಾರೆ? ನ ವಿದ್ಯತೆ ಕ್ಷತ್ರಂ ಪಾಲಕ ಯಸ್ಯ ಇತಿ ನಕ್ಷತ್ರ ನಾಮ. ಪಾಲಕ, ಕ್ಷತ್ರ ಅಂದರೆ ಪಾಲಕ, ಒಡೆಯ, ಬಾಸ್. ಯಾರಿಗೆ ಒಡೆಯನೇ ಇಲ್ಲವೋ ಅವನು ನಕ್ಷತ್ರ. ಯಾರಿಗೆ ಕ್ಷತ್ರ ಒಡೆಯ ಇಲ್ಲವೋ ಅವನು ನಕ್ಷತ್ರ. ಕ್ಷತ್ರ ಇಲ್ಲದವ ಯಾರು? ದೇವರು. ದೇವರಿಗಿಂತ ಜಾಸ್ತಿ ಆದವರು ಯಾರೂ ಇಲ್ಲ, ದೇವರ ನಿಯಮನ ಮಾಡುವವರು ಯಾರೂ ಇಲ್ಲ. ಆದ್ದರಿಂದ ನಕ್ಷತ್ರಗಳಲ್ಲಿರುವ ದೇವರಿಗೆ ನಕ್ಷತ್ರ ಅಂತ ಹೆಸರು ಯಾಕೆ ಬಂತು? ಈತನಿಗೆ ಯಾರೂ ಬೇರೆ ಪಾಲಕರಿಲ್ಲ, ಸ್ವಯಂ ಪಾಲಕನಾದ್ದರಿಂದ ಈತ ನಕ್ಷತ್ರ ಅಂತ ಕರೆಸಿಕೊಂಡಿದ್ದಾನೆ. ಯಾರು? ನಾರಾಯಣ ಅನಿರುದ್ಧ. ಇಂಥ ನಾರಾಯಣ ಅನಿರುದ್ಧ ತಾನು ನಕ್ಷತ್ರಗಳಲ್ಲಿದ್ದು ಇಲ್ಲಿ ಏನೇ ಆಗಿದ್ದಾನೆ? ವಿಸ್ಫುಲಿಂಗನಾಗಿದ್ದಾನೆ. ಇದು ಮೊದಲನೆಯ ಅಗ್ನಿಯ ಚಿತ್ರಣ. ಮೊದಲನೆಯ ಅಗ್ನಿ, ಅಲ್ಲಿರುವ ಐದು ರೂಪಗಳು, ಅವು ಮಾಡುವ ವ್ಯಾಪಾರ, ಅವುಗಳ ವ್ಯಾಪ್ತಿ ಎಲ್ಲೆಲ್ಲಿವೆ ಇವುಗಳನ್ನೆಲ್ಲ ತಿಳಿಸಿಕೊಟ್ಟು ನಂತರ ಹೇಳ್ತಾ ಇದ್ದಾರೆ. ಏವಂ ದೇವಾಹ ಜೀವಂ ನಾರಾಯಣಾದಿ ಪಂಚರೂಪಾತ್ಮಕ ಸಮಿದಾದಿ ಪಂಚರೂಪ ಉಪಪನ್ನೆ ನಾರಾಯಣಖೇ ಪ್ರಥಮಾಗ್ನೌ ಹುತ್ವಾ. ದೇವತೆಗಳು ಜೀವನನ್ನು ನಾರಾಯಣ ಎಂಬ ಅಗ್ನಿಯಲ್ಲಿ ಹೋಮ ಮಾಡಿದರು. ಈ ನಾರಾಯಣ ಎಂಬ ಅಗ್ನಿ ಎಂಥದ್ದು, ನಾರಾಯಣ ಮೊದಲಾದ ಐದು ಇನ್ನೊಂದು ಉಪರೂಪಗಳಿರುವ ಅಗ್ನಿ. ಇಂಥ ಅಗ್ನಿಯಲ್ಲಿ ಹೋಮ ಮಾಡಿ ತತಃ ನಂತರ ಚಂದ್ರದ್ವಾರ ಚಂದ್ರನ ಮೂಲಕ ಕರಕೊಂಡು ಬರ್ತಾರೆ ಜೀವನನ್ನ. ಕರಕೊಂಡು ಬಂದು ದ್ವಿತೀಯಾಗ್ನೌ ಜುಹ್ವತಿ ಎರಡನೆಯ ಅಗ್ನಿಯಲ್ಲಿ ಹೋಮ ಮಾಡುತ್ತಾರೆ. ಅಲ್ಲ, ಮೊದಲನೇ ಅಗ್ನಿಯಲ್ಲಿ ಹೋಮ ಮಾಡಿದ ಮೇಲೆ ಸೀದಾ ಎರಡನೇ ಅಗ್ನಿಯಲ್ಲಿ ಹೋಮ ಮಾಡಬಹುದಾಗಿತ್ತಲ್ಲ, ಮಧ್ಯ ಚಂದ್ರನ ದ್ವಾರ ಕರಕೊಂಡು ಬರೋದು ಯಾಕೆ ಅಂದರೆ, ಒಂದು ನೋಡಬಹುದು ನಾವು, ನಾವು ಇಂಜಿನಿಯರಿಂಗ್ ಓದಿದವರಿಗೂ ಇಲ್ಲ ಮಾಮೂಲು ಎಲ್ಲರಿಗೂ ಗೊತ್ತಾಗುತ್ತೆ, ಕಬ್ಬಿಣ ಕಬ್ಬಿಣ ಸಹಜವಾಗಿ ಹೇಗಿರುತ್ತೆ ಅಂದರೆ, ಅದನ್ನು ಆಂಗ್ಲದಲ್ಲಿ ಕರೀತಾರೆ ಮ್ಯಾಲಿಯಬಲ್ ಅಂತ, ಅಂದರೆ ತುಂಬ ಸಾಫ್ಟ್ ಆಗಿರುತ್ತೆ. ಕಬ್ಬಿಣ ಸಹಜವಾದ ರೂಪದಲ್ಲಿ ಅದು ತುಂಬ ಮೃದುವಾಗಿರುತ್ತೆ. ಆದರೆ ನಮಗೆ ಈ ಬಿಲ್ಡಿಂಗ್ಗೆ ಎಲ್ಲ ಕಡೆ ಬಡಿಸುವಂಥ ಕಬ್ಬಿಣ ಹೇಗಿರುತ್ತೆ, ಗಟ್ಟಿಯಾಗಿರುತ್ತೆ, ಹಾರ್ಡೆಂಡ್ ಅಂತ ಹೇಳ್ತಾರೆ. ನಮಗೆ ಬೇಕಾದ ಗುಣ ಕಬ್ಬಿಣದಲ್ಲಿ ಬೇಕಾಗಿದೆ. ಅದಕ್ಕೇನು ಮಾಡ್ತಾರೆ, ಕಬ್ಬಿಣವನ್ನು ಕಾಸ್ತಾರೆ ಚೆನ್ನಾಗಿ, ತಮಗೆ ಬೇಕಾದ ಉಷ್ಣತೆ ಎಷ್ಟು ಬೇಕೋ ಅಷ್ಟುವರೆಗೆ ಕಾಸಿ ಆ ಕಬ್ಬಿಣವನ್ನು ಏನು ಮಾಡುತ್ತಾರೆ, ನೀರಿನಲ್ಲಿ ಚುಚ್ಚುತ್ತಾರೆ. ನೀರಿನಲ್ಲಿ ಕಳಿಸಿ ಮತ್ತೂ ಅದರನ್ನು ಬಿಸಿ ಮಾಡುತ್ತಾರೆ, ಮತ್ತೂ ನೀರಿನಲ್ಲಿ ಅಂದರೆ ಬೇಕಾದಂಥ ದ್ರಾವಕದಲ್ಲಿ ಚುಚ್ಚುತ್ತಾ ಬರ್ತಾರೆ. ಒಟ್ಟಾರೆ ಏನು ಮಾಡಿದರು, ಬಿಸಿ ಮಾಡಿದ್ದು ತಣ್ಣಗೆ ಮಾಡಿದ್ದು, ಬಿಸಿ ಮಾಡಿದ್ದು ತಣ್ಣಗೆ ಮಾಡಿದ್ದು. ಯಾಕೆ ಅಂದರೆ ಈ ಕಬ್ಬಿಣ ಗಟ್ಟಿಯಾಯಿತು. ಯಾಕೆ ಇದೆಲ್ಲ ಮಾಡಿದ್ದು ಅಂದರೆ, ಜೀವಿ ಈ ಶರೀರ ಬಿಟ್ಟು ಸ್ವರ್ಗಲೋಕದವರೆಗೂ ಹೋದ ಮೇಲೆ ಅಲ್ಲಿಯ ವಾತಾವರಣಕ್ಕೆ ಅವನ ಯಾತನ ದೇಹ ಹೊಂದಿಕೊಂಡಿತ್ತು. ಅಲ್ಲಿಯ ಟೆಂಪರೇಚರ್ ಅಲ್ಲಿಯ ವಾತಾವರಣಕ್ಕೆಲ್ಲ ಹೊಂದಿಕೊಂಡಿರುತ್ತೆ. ಆ ಜೀವ ಒಮ್ಮೆಲೆ ಇಲ್ಲಿಗೆ ಹಾಕಿದರೆ ತಡೆಯಲಾರ, ಅದಕ್ಕೆ ಸ್ವಲ್ಪ 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 ಅವನ ದೇಹಗಳ ಸಂಪರ್ಕ ಸರಿಯಾಗಿ ಇಲ್ಲಿಗೆ ಬಂದರೆ ಒಂದು ತಡೆಯೋ ರೀತಿಯಲ್ಲಿ ಮಾಡುತ್ತಾ ಬರ್ತಾ ಇದ್ದಾರೆ. ಅದಕ್ಕೆ ಚಂದ್ರದ್ವಾರ, ಮೊದಲು ಬಿಸಿ ಮಾಡಿದ್ರು, ನಂತರ ಚಂದ್ರನ ಮೂಲಕ ಚೂರು ತಣ್ಣಗೆ ಮಾಡಿ ಮತ್ತು ಇನ್ನೊಂದು ಅಗ್ನಿಯಲ್ಲಿ ಹೋಮ ಮಾಡುತ್ತಾ ಇದ್ದಾರೆ. ಇನ್ನೊಂದು ರೀತಿಯಲ್ಲಿ ಹೇಳಬೇಕಾದ್ರೆ ಹೀಟ್ ಟ್ರೀಟ್ಮೆಂಟ್ ಪ್ರಾಸೆಸ್, ಹೀಟ್ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ, ಸರಿಯಾದ ಅವನ ದೇಹದ ಸ್ಥಿತಿಯನ್ನು ತಂದುಕೊಡ್ತಾ ಇದ್ದಾರೆ. ಎರಡನೆಯ ಅಗ್ನಿ ಯಾವುದು ಅಂದರೆ, ದಾಸರು ಹೇಳಿದರು, ಜನನಿ ಪಿತ ಭೂ ವಾರಿದ, ಮೇಲಿನಿಂದ ಎರಡನೆಯದು, ಕೆಳಗಿನಿಂದ ನಾಲ್ಕನೆಯದು. ಯಾವುದು, ವಾರಿಯನ್ನು ಕೊಡುವಂಥದ್ದು, ದ ಕೊಡುವಂಥದ್ದು ಮೇಘ. ಪರ್ಜನ್ಯ ಹೇಳ್ತಾ ಇದ್ದಾರೆ, ಪರ್ಜನ್ಯ ಎಂಬುವುದೇ ಎರಡನೆಯ ಅಗ್ನಿ, ಪರ್ಜನ್ಯನಲ್ಲಿರುವ ವಾಸುದೇವನೇ ಎರಡನೆಯ ಅಗ್ನಿ ಹೇಳ್ತಾ ಇದ್ದಾರೆ. ಪರ್ಜನ್ಯನಲ್ಲಿ ಅಂದರೆ ಆ ಮೇಘದಲ್ಲಿ ಪರ್ಜನ್ಯ ಅಂತ ಹೆಸರಿಟ್ಟುಕೊಂಡ ವಾಸುದೇವನೇ ಅಗ್ನಿ. ಅಗ್ನಿ ಅಂತ ಯಾಕೆ ಅಂತ ಮೊದಲು ಹೆಸರು ಹೇಳಿದ್ರು, ಈ ವಾಸುದೇವ ಪರ್ಜನ್ಯನಲ್ಲಿ ಅಗ್ನಿ ಅಂತ ಕರೆಸಿಕೊಂಡಿದ್ದಾನೆ. ಯಾಕೆ, ಅದನಾತ್ ಅಂಗನೇತ್ರತ್ವಚ್ಚ ಅಗ್ನಿರಿತ್ತುಚ್ಚತೆ, ಈತ ಬಂದ ಜೀವನನ್ನು ಸ್ವೀಕಾರ ಮಾಡುತ್ತಾನೆ, ಅವನ ಅಂಗಗಳಿಗೆ ನೇತಾರನಾಗಿ ಒಳ್ಳೆ ಗಟ್ಟಿತನವನ್ನು ಕೊಡುತ್ತಾನೆ, ಆದ್ದರಿಂದ ಅಗ್ನಿಯಾಗಿದ್ದಾನೆ. ಆದರೆ ಪರ್ಜನ್ಯನಲ್ಲಿದ್ದಾನೆ, ಪರ್ಜನ್ಯನಲ್ಲಿದ್ದುಕೊಂಡು ಪರ್ಜನ್ಯ ಅಂತ ಕರೆಸಿಕೊಂಡಿದ್ದಾನೆ. ಈತನಿಗೆ ಪರ್ಜನ್ಯ ಅಂತ ಹೆಸರು ಯಾಕೆ ಬಂತು ಅಂದರೆ, ಹೇಳ್ತಾ ಇದ್ದಾರೆ, ಪರಬ್ರಹ್ಮಾದಿಕಮಪಿ ಜನ್ಯಂ ಅಶ್ಯ ಇತಿ ಪರ್ಜನ್ಯ ನಾಮ. ಇವನಿಂದ ಬ್ರಹ್ಮಾದಿ ದೇವತೆಗಳಿಗೂ ಹುಟ್ಟು ಬರುತ್ತೆ, ಅವರೆಲ್ಲ ಇವನಿಂದ ಜನ್ಯರು ಅಂದರೆ ಹುಟ್ಟುವಂಥವರು, ಆದ್ದರಿಂದ ಈತನಿಗೆ ಪರ್ಜನ್ಯ ಅಂತ ಹೆಸರು ದೇವರಿಗೆ, ಅಂದರೆ ಎಲ್ಲರಿಗೂ ಹುಟ್ಟು ಕೊಡುವವ, ಆದ್ದರಿಂದ ಈತನಿಗೆ ಪರ್ಜನ್ಯ ಅಂತ ಹೆಸರು. ಪರ್ಜನ್ಯನೊಳಗಿದ್ದಾನೆ ಅಂದರೆ ವಿಶೇಷವಾಗಿ ಮೇಘದೊಳಗೆ ನಿಂತಿದ್ದಾನೆ, ಆ ನಿಂತಿರುವ ವಾಸುದೇವನೇ ಎರಡನೆಯ ಅಗ್ನಿ. ಈ ಅಗ್ನಿಯಲ್ಲಿ ಕೂಡ ವಾಸುದೇವನಿಂದ ಹುಟ್ಟಿದ ನಾರಾಯಣಾದಿ ಐದು ರೂಪಗಳೇ ಸಮಿತ್ತು, ಧೂಮ, ಅರ್ಚಿ, ಅಂಗಾರ, ವಿಸ್ಫುಲಿಂಗ ಅಂತ. ಇದನ್ನೆಲ್ಲ ಚೂರು ದಿನಾಗೂ ಪಾರಾಯಣ ಮಾಡ್ತಾ ಮಾಡ್ತಾ ಬಂದರೆ ಬಾಯಿಗೆ ಬಂದುಬಿಡುತ್ತೆ. ಬಂದುಬಿಟ್ಟ ಮೇಲೆ ನಿತ್ಯವೂ ಚಿಂತನೆ ಮಾಡಬೇಕು, ಯಾವಾಗ ಮಾಡಬೇಕು ಅಂತ ಒಬ್ಬರು ಪ್ರಶ್ನೆ ಮಾಡಿದರು. ಈ ಗ್ರಂಥ ನಮಗೆ ಕೊಡುವುದೇ, ಕೈಗೆ ಕೊಟ್ಟದ್ದೇ ಅರಣ್ಯಕಾಚಾರ್ಯರು, ಕೇಳಿ ಬಿಡುವುದಕ್ಕಲ್ಲ, ಅನುಷ್ಠಾನ ಮಾಡಲಿಕ್ಕೆ. ಅದಕ್ಕೆ ಜಗನ್ನಾಥದಾಸರು ಇವರು ಹೇಳಿದ್ದನ್ನೇ ಅಲ್ಲಿ ಕನ್ನಡದಲ್ಲಿ ಹೇಳುತ್ತಾರೆ. ನಾನಿಷ್ಟು ಒಳಮುಖದಿಂದ ನೋಡಿ ಬರೆದ ಗ್ರಂಥ ಇದು. ಜಗನ್ನಾಥದಾಸರ ಗತ್ತು ಎಂಥದ್ದು, ಹರಿಕಥಾಮೃತ ಸಾರ ಹಿಡ್ಕೊಂಡ್ರೆ ಸಾಲದು. ಹರಿಕಥಾಮೃತ ಸಾರ ಓದುವಾಗ ಬರೆದವರೆಂಥವರು ಅಂತ ತಿಳ್ಕೊಂಡು, ಅವರು ಹೇಗೆ ಬರೆದರು ಅಂತ ತಿಳ್ಕೊಂಡು ನಂತರ ಹರಿಕಥಾಮೃತ ಸಾರ ಹಿಡಿದರೆ ಅವಾಗ ಸ್ವಲ್ಪ ನಮಗೆ ಬುದ್ಧಿ ಬರುತ್ತೇನೋ. ಜಗನ್ನಾಥದಾಸರ ಪರಿಚಯ ಅವರ ಶಿಷ್ಯರು ಮಾಡಿಕೊಡ್ತಾರೆ, ಗುರು ಶ್ರೀ ವಿಠಲರು. ಹೇಗಿತ್ತಪ್ಪ ಅವರ ಪರಿಸ್ಥಿತಿ ಅಂದರೆ, ಈ ಬರೆಯುವಾಗ ಹರಿಕಥಾಮೃತ ಸಾರ ಬರೀತಾ ಇದ್ರು, ಬರೆಯುವಾಗ ಹೇಳುತ್ತಾರೆ ಒಳಗೆ ದೇವತೆಗಳನ್ನು ನೋಡತಾ ಇದ್ದಾರಂತೆ, ತಮ್ಮ ಶರೀರದೊಳಗೆ ದೇವತೆಗಳನ್ನು ನೋಡತಾ ಇದ್ದಾರೆ, ಆ ದೇವತೆಗಳ ಒಳಗೆ ದೇವರನ್ನು ನೋಡತಾ ಇದ್ದಾರೆ, ಆ ದೇವತೆಗಳೊಳಗೆ ದೇವರ ವ್ಯಾಪಾರವನ್ನೂ ನೋಡತಾ ಇದ್ದಾರೆ, ಆ ದೇವರ ವ್ಯಾಪಾರಕ್ಕೆ ಅನುಗುಣವಾಗಿ ದೇವತೆಗಳ ವ್ಯಾಪಾರವನ್ನೂ ನೋಡತಾ ಇದ್ದಾರೆ, ಆ ದೇವತೆಗಳ ವ್ಯಾಪಾರಕ್ಕೆ ಅನುಗುಣವಾಗಿ ತಮ್ಮ ವ್ಯಾಪಾರವನ್ನು ನೋಡತಾ ಇದ್ದಾರೆ. ಈ ಪರಿ ನಿರಂತರದಿ ಆಪಾದ ಮೌಳಿತನ ಕಾಪಯೋಜ ಮುಖರ ರೂಪಗಳಲಿ ಆ ಪರಮ ಪುರುಷನ ವ್ಯಾಪಾರ ನೋಡುತ್ತಲಿ. ಪಯೋಜದ ಮುಖರ ರೂಪಗಳಲ್ಲಿ ಆ ಪರಮ ಪುರುಷನ ವ್ಯಾಪಾರ ನೋಡುತ್ತಾ ಇದ್ರಂತೆ. ಅಪಾರ ಮಹಿಮನ ಸ್ವರೂಪ ಸ್ಮರಿಸುತ್ತಲೀ. ಇಂಥವರಯ್ಯ ಹರಿಕಥಾಮೃತ ಸಾರ ಬರೆದವರು, ನೋಡಿ ಬರೆದ ಗ್ರಂಥ ಇದು, ನೀವು ಓದಿ ಬಿಡಬೇಡಿ, ಅನುಷ್ಠಾನ ಕೆಟ್ಟುಕೊಳ್ಳಿ. ಹೇಳ್ತಾ ಇದ್ದಾರೆ ಅನುಭವಕ್ಕೆ ತಂದುಕೋ, ಏನು ಹೇಳಿದ್ದೇನೆ ಅನುಭವಕ್ಕಿಟ್ಟ ಗ್ರಂಥ ಇದು, ಅನುಭವಕ್ಕಿಟ್ಟರೇನೆ ನಿಮ್ಮ ಕೈಗೆ ಬಂದದಕ್ಕೆ ಸಾರ್ಥಕ ಅಂತ. ಆ ರೀತಿಯಲ್ಲಿ ಇವರು ಕೂಡ ಅನುಭವ ಪಡಗೊಂಡಂತ ಅಪರೋಕ್ಷ ಜ್ಞಾನಿಗಳು. ಅನುಭವಕ್ಕಿಟ್ಟರೆ ನಿಜವಾಗಿ ನಾವು ಈ ಗ್ರಂಥ ಕೇಳಿದ್ದಕ್ಕೆ ಅವರಿಗೆ ಗುರು ದಕ್ಷಿಣೆ ಕೊಟ್ಟಂತಾಗುತ್ತೆ. ಇನ್ನೇನು ಮಾಡಿದ್ರು, ಈ ಗ್ರಂಥಕ್ಕೆ 108 ಹೂ ಹಾಕಿ ಅದಕ್ಕೆ ಮಂಗಳಾರತಿ ಮಾಡಿ, ಇಲ್ಲ 108 ಜನ ಅಲಂಕಾರಕ್ಕೆ ಕೂಡಿಸಿ 108 ಬೆಳ್ಳಿ ತಮಗೆ ಕೊಟ್ಟರು ಕೂಡ ಅವರಿಗೆ ತೃಪ್ತಿ ಆಗಲ್ಲ. ಇಲ್ಲಿ ಅವರು ಹೇಳಿದ್ದನ್ನ ನಿತ್ಯವೂ ಕೂಡ ಸಂಧ್ಯಾ ವಂದನೆ ಆದ ಮೇಲೆ 10 ನಿಮಿಷ ಕೂತು ಒಂದು ಉಪಾಸನೆ ಚಿಂತನೆ ಮಾಡಿ, ಕೃಷ್ಣಾನಿನ ಗರ್ಭಿತ ಆಯಾ ರೂಪದಲ್ಲಿ ಈ ರೂಪದಿಂದ ಆಯಾ ಅಗ್ನಿಗಳಲ್ಲಿ ನೀನಿದ್ದೀಯ, ಯಾರು ನೀನು? ಆಚಾರು ತೋರಿಸಿಕೊಡುತ್ತಾರೆ ಉಪಾಸನೆ ಮಾಡುವ ರೀತಿ. ಮಾನುಷೋತ್ತಮರು 4 ಗುಣಗಳಿಂದ ಉಪಾಸನೆ ಮಾಡಬೇಕು, ಸತ್ ಚಿತ್ ಆನಂದ ಆತ್ಮ ಅಂತ. ಇಲ್ಲ, ನಮಗ್ ಗೊತ್ತು ನಾವು ಮನುಷ್ಯೋತ್ತಮರಲ್ಲ ಅಂತ. ನಾವು ಮಾಡಬೇಕಾಗಿದ್ದು ಯಾವುದು ಗುಣ ಅಂದ್ರೆ ಆತ್ಮ ಇತಿ ನಿತ್ಯಂ ಉಪಾಸಿತವ್ಯಂ. ಭಗವಂತನನ್ನ ಆತ್ಮ ಅಂತ ಉಪಾಸನೆ ಮಾಡಿ, ಆ ಒಂದು ಗುಣ ಪ್ರಧಾನ, ಎಲ್ಲರೂ ಮಾಡಬೇಕಾಗಿದ್ದು. ಆತ್ಮ ಅಂದ್ರೆ ಏನು ಹೇಳುತ್ತಾರೆ, ಮಮಸ್ವಾಮಿ ಹರಿರ್ನಿತ್ಯಂ ಸರ್ವಸ್ವಪತಿರೇ ವಚ, ನನ್ನ ಒಳಗಿರುವ ಭಗವಂತನೇ ಎಲ್ಲಾ ಕಡೆ ವ್ಯಾಪ್ತನಾಗಿದ್ದಾನೆ ಎಂಬ ಉಪಾಸನೆ ಮಾಡಬೇಕು. ಎಷ್ಟು ಕಾಲ ಮಾಡಬೇಕು, ಯಾವಾಗ ಯಾವಾಗ ಮಾಡಬೇಕು ಅಂದ್ರೆ ಆಚಾರಲ್ಲಿ ಹೇಳುತ್ತಾರೆ, ಆಪದ್ಯಪಿ, ಆಪತ್ತಿನಲ್ಲೂ ಬಿಡಬೇಡ, ಪ್ರಾಣ ಹೋಗುವ ಕಾಲಕ್ಕೂ ಬಿಡಬೇಡ. ಆದ ಕಾರಣ ಅಲ್ಲಲ್ಲಿರುವ ಭಗವಂತನ ರೂಪ ಚಿಂತನೆ ಮಾಡಿ, ಬಿಂಬ ನೀನೇ ಅಲ್ಲಿ ಹೀಗಿದ್ದೀಯಾ ಅಂತ ಕೊನೆಗೆ ಸೇರಿಸಬೇಕು. ಅಂದರೆ ಬಿಂಬನನ್ನೇ ಸರ್ವತ್ರ ನೋಡುವ ಪ್ರಯತ್ನ. ಈ ಉಪಾಸನೆ ಚಿಂತನೆ ಮಾಡುವಾಗ ಸ್ವರ್ಗಲೋಕದ್ದು ಪರಿಚಯ ಮಾಡಿಕೊಟ್ರು, ಸ್ವರ್ಗಲೋಕದಲ್ಲಿ ಭಗವಂತ ಹೀಗಿದ್ದಾನೆ, ಒಂದು ರೂಪ ನೆನೆಸೋಣ, ಆ ರೂಪದ ವ್ಯಾಪಾರ ನೆನೆಸೋಣ, ವ್ಯಾಪ್ತಿ ನೆನೆಸೋಣ, ಬಿಂಬ ನೀನೇ ಹೀಗಿದ್ದೀಯ, ನಿನಗೆ ನಮೋ ನಮಃ. ಇದು ಚಿಂತನೆ ಮಾಡುವ ಕ್ರಮ, ಐಕೂರು ನರಸಿಂಹಾಚಾರ್ಯರು ಹೇಳಿಕೊಟ್ಟ ಕ್ರಮ. ಹೇಗೆ ಈ ರೂಪ ಚಿಂತನೆ ಮಾಡಿ ಹೇಳತ, ಆ ರೂಪಕ್ಕೆ ನಮಸ್ಕಾರ ಪೂರ್ವಕ ಷೋಡಶೋಪಚಾರ ಪೂಜಾ ಮಾಡಿಬಿಡಿ. ಈ ರೀತಿಯಲ್ಲಿ ಒಂದು ಉಪಾಸನೆ ಮಾಡಿದ್ರೂ ಸಾಕು, ನಿತ್ಯವೂ 10 ನಿಮಿಷ ಚಿಂತನೆ ಮಾಡಿದರೆ ಸಾಕು, ವಿಷ್ಣು ತೀರ್ಥರ ನಿಜವಾದ ಆರಾಧನೆ ಮಾಡಿದ್ದಾಗುತ್ತೆ. ಆ ರೀತಿಯಲ್ಲಿ ಎರಡನೆಯದು, ಪರ್ಜನ್ಯ ನಾಮಕನಾಗಿ ಮೇಘದಲ್ಲಿ ನಿಂತ ಭಗವದ್ ರೂಪದ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಇಲ್ಲಿ ಮೇಘದ ಸುತ್ತೂ ಇರುವಂಥದ್ದು ಯಾವುದು? ಗಾಳಿ. ಮೇಘ ಮಳೆ ಸುರಿಯಬೇಕಾದರೆ ಅದಕ್ಕೆ ಗಾಳಿಯ ಹೊಡೆತ ಬೇಕು. ಅದಕ್ಕೆ ಸಾಮೋಪಾಸನೆ ಹೇಳುವಾಗ ಮಳೆ ಬರಲಿಕ್ಕೆ ಮೊದಲು ಗಾಳಿ ಬರುತ್ತೆ, ಅದರನ್ನು ಪುರೋವಾತ ಅಂತ ಹೇಳುತ್ತಾರೆ. ಅಲ್ಲಿ ಹಿಂಕಾರ ನಾಮಕ ಪ್ರದ್ಯುಮ್ನ ನಿಂತು ಆ ಗಾಳಿಯನ್ನು ಮೊದಲು ತರಿಸಿ ಆ ಗಾಳಿಯ ಮೂಲಕ ಮೇಘದಲ್ಲಿರುವ ನೀರು ಬರುವಂತೆ ಮಾಡುತ್ತಾನೆ. ಅದರಿಂದ ಸುತ್ತಿರುವ ಗಾಳಿ ಪ್ರಧಾನ. ಅದೇ ಹೇಳ್ತಾ ಇದ್ದಾರೆ, ಈ ಪರ್ಜನ್ಯ ಮೇಘದಲ್ಲಿರುವ ವಾಸುದೇವ ಎಂಬ ಪ್ರಧಾನ ರೂಪ, ಅಲ್ಲಿಂದ ಹುಟ್ಟಿದ್ದು ಮೊದಲನೆಯ ರೂಪ ಯಾವುದು? ನಾರಾಯಣ. ಆ ಕ್ರಮ ತಪ್ಪಿದ್ದಲ್ಲ, ಮೊದಲನೆಯ ರೂಪ ನಾರಾಯಣ. ಈ ನಾರಾಯಣನೇ ಸಮಿತ್ತಾಗಿದ್ದಾನೆ, ಸಮೇಧನಾತ್ ಸಮಿತ್. ಪರ್ಜನ್ಯನೊಳಗೆ ವಿಶೇಷವಾಗಿ ಪರ್ಜನ್ಯಾಗ್ನಿಗೆ ಸಮಿತ್ತಾಗಿದ್ದಾನೆ ನಾರಾಯಣ. ವಾಸುದೇವನಿಂದ ಹುಟ್ಟಿದ ನಾರಾಯಣ ಇರೋದೆಲ್ಲಿ? ವಾಯುವಿನಲ್ಲಿ ಇದ್ದಾನೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಜ್ಞಾನ ಆಯು ರೂಪತ್ವಾತ್ ವಾಯುನಾಮ ವಾಯುಸ್ಥ ವಾಸುದೇವ ನಾರಾಯಣ ಸಮಿತ್. ಈ ಮೇಘದ ಸುತ್ತು ಇರುವ ಗಾಳಿ ವಾಯು, ವಾಯುವಿನೊಳಗೆ ದೇವರಿದ್ದಾರೆ. ವಾಯು ಅಂತ ಕರೆಸಿಕೊಂಡೇನೆ ವಾಯು ನಾಮಕನಾಗಿದ್ದಾನೆ. ದೇವರಿಗೆ ವಾಯು ಅಂತ ಹೆಸರು ಯಾಕೆ ಅಂದ್ರೆ ಜ್ಞಾನ ಆಯು ರೂಪತ್ವಾತ್, ಅಂದ್ರೆ ಈತ ನಮಗೆ ಜ್ಞಾನವನ್ನು ಕೊಡತಾನೆ, ಆಯುಷ್ಯನ್ನು ಕೊಡತಾನೆ. ವಾಯು ದೇವರ ಚಿಂತನೆ ಯಾರು ಮಾಡುತ್ತಾರೋ ಅವರಿಗೆ ಜ್ಞಾನ ಕಟ್ಟಿಟ್ಟ ಬುತ್ತಿ, ವಾಯುಷ್ಯು ಬೆಳೆಯುತ್ತೆ. ಆದ್ದರಿಂದ ವಾಯು ದೇವರೊಳಗೆ ಜ್ಞಾನ ಆಯುಷ್ಯ ಕೊಡುವ ರೂಪನಾಗಿ ಇರೋದರಿಂದ ದೇವರಿಗೂ ವಾಯು ಅಂತ ಹೆಸರು. ಈ ವಾಯು ದೇವರ ಒಳಗಿರುವ ದೇವರ ರೂಪ ವಾಯು ಅಂತ ಏನಿದೆ, ಆ ವಾಯು ರೂಪ ಯಾವುದು ಅಂದ್ರೆ ವಾಸುದೇವನಿಂದ ಹುಟ್ಟಿದ ನಾರಾಯಣ. ಈ ವಾಸುದೇವನಿಂದ ಹುಟ್ಟಿದ ನಾರಾಯಣ ವಾಯುದೇವರಲ್ಲಿ ವಾಯು ಅಂತ ಕರೆಸಿಕೊಂಡಿದ್ದು ಇಲ್ಲಿ ಏನಾಗಿದ್ದಾನೆ, ಈ ಮೇಘದಲ್ಲಿ ಅಂದ್ರೆ ಸಮಿತ್ತಾಗಿದ್ದಾನೆ. ಸಮೇಧನಾತ್ ಸಮಿತ್, ವ್ಯಾಪ್ತಿ ಬಂತು, ವ್ಯಾಪಾರ ಬಂತು. ಇನ್ನ ಈ ವಾಸುದೇವನಿಂದ ಹುಟ್ಟಿದ ವಿಶೇಷವಾಗಿ ವಾಸುದೇವ ರೂಪ, ವಾಸುದೇವನಿಂದ ಹುಟ್ಟಿದ ನಾರಾಯಣ ಮೊದಲನೆಯ ರೂಪ, ವಾಸುದೇವನಿಂದ ಹುಟ್ಟಿದ ವಾಸುದೇವ ಎರಡನೆಯ ರೂಪ. ಈತ ಏನಾಗಿದ್ದಾನೆ ಅಂತ ಹೇಳ್ತಾ, ಅಭ್ರ ನಾಮಕನಾಗಿದ್ದಾನೆ. ಆಕಾಶ ಅಭ್ರ ಹೇಳ್ತಾ ಇದ್ದಾರೆ, ಅಪಾಂ ಹರಣಾತ್ ಅಭ್ರನಾಮ. ನೀರನ್ನೆಲ್ಲ ತುಂಬಿಕೊಳ್ಳುತ್ತೆ ಆಕಾಶ, ಅಂದ್ರೆ ನೀರು ಬರಲಿಕ್ಕೆ ಚೆನ್ನಾಗಿ ವಿಶೇಷವಾಗಿ ತಾನು ಅವಕಾಶ ಮಾಡಿಕೊಡುತ್ತೆ. ಆದ್ದರಿಂದ ವಾಸುದೇವನಿಂದ ಹುಟ್ಟಿದ ವಾಸುದೇವ ಅಭ್ರ ನಾಮಕನಾಗಿದ್ದಾನೆ. ಅಷ್ಟೇ ಅಲ್ಲ, ಇಲ್ಲಿ ಧೂಮನಾಗಿದ್ದಾನೆ. ಅಜ್ಞಾನಾದೀನಾಂ ಧೂತ್ಕರಣಾತ್ ಧೂಮಃ. ಯಾರಾದರೆ ಈ ವಾಸುದೇವನಿಂದ ಹುಟ್ಟಿದ ವಾಸುದೇವನನ್ನ ಧೂಮ ಅಂತ ಚಿಂತನೆ ಮಾಡುತ್ತಾರೆ ಅವರ ಅಜ್ಞಾನಾದಿಗಳನ್ನ ನಾಶ ಮಾಡಿಬಿಡುತ್ತಾನೆ, ಆದ್ದರಿಂದ ಧೂಮನಾಗಿದ್ದಾನೆ. ಇನ್ನ ಮೇಘದ ಸುತ್ತು ಮಳೆ ಬರುವಾಗ ಇರುವುದು ಗಾಳಿಯಾದರೆ, ಎರಡನೆಯದು ವಿಶೇಷವಾಗಿ ಸುತ್ತಿರುವ ಆಕಾಶವಾದರೆ, ಮೂರನೆಯದು ಯಾವುದು ಅಂದರೆ ಮಿಂಚು ಬರಬೇಕು. ಮಿಂಚು ಬರ್ತಾ ಇರುತ್ತೆ ಮಳೆ ಬಂದಾಗ, ಹೇಳ್ತಾ ಇದ್ದಾರೆ. ಅದನ್ನು ಏನಂತ ಕರೀತಾರೆ? ವಿದ್ಯುತ್ ಅಂತ ಕರೀತಾ ಇದ್ದಾರೆ. ದೇವರು ಅಲ್ಲಿದ್ದಾರೆ, ವಿದ್ಯುತ್ ಅಂತ ಕರೆಸಿಕೊಂಡಿದ್ದಾನೆ ಭಗವಂತ. ಯಾರು ಅಂದ್ರೆ ವಾಸುದೇವನಿಂದ ಹುಟ್ಟಿದ ಸಂಕರ್ಷಣ ವಿದ್ಯುತ್ತಿನಲ್ಲಿದ್ದಾನೆ. ಈ ಪರ್ಜನ್ಯ ಅಗ್ನಿಯಲ್ಲಿ ಅರ್ಚಿಯಾಗಿದ್ದಾನೆ, ಅರಂಚಿತತ್ವಾದ ಚೆಂದಾಗಿ ಪೂಜ್ಯನಾದ್ದರಿಂದ ಅರ್ಚಿ ಅಂತ ಕರೆಸಿಕೊಂಡಿದ್ದಾನೆ. ವಿದ್ಯುತ್ತಿನಲ್ಲಿದ್ದಾನೆ, ವಿದ್ಯುತ್ತಿನಲ್ಲಿ ವಿದ್ಯುತ್ ಅಂತ ಕರೆಸಿಕೊಂಡಿದ್ದಾನೆ. ಯಾಕೆ ಈತನಿಗೆ ವಿದ್ಯುತ್ ಅಂತ ಹೆಸರು ದೇವರಿಗೆ ಅಂದ್ರೆ, ವಿಶೇಷೇಣ ದ್ಯೋತನಾಥ ವಿದ್ಯುತ್. ತಾನು ಉಪಾಸಕರಿಗೆ ಚೆನ್ನಾಗಿ ಕಾಣತಾನೆ, ತನ್ನನ್ನು ಚಿಂತನೆ ಮಾಡಿದವರಿಗೆ ಎಲ್ಲವನ್ನು ತೋರತಾನೆ. ಎಲ್ಲ ಕತ್ತಲುಮಯ, ಮಳೆ ಬರ್ತಾ ಇದೆ, ಮಿಂಚು ಬಂತು. ಮಿಂಚು ಬಂದರೆ ಅದರ ಬೆಳಕಿನಲ್ಲಿ ಕಾಣುತ್ತೆ. ಮಿಂಚು ಏನು ಮಾಡ್ತಾ ಇದೆ? ತೋರತಾ ಇದೆ, ತಾನೂ ತೋರ್ತಾ ಇದೆ, ತನ್ನ ಬೆಳಕಿನಿಂದ ಇನ್ನೊಂದನ್ನು ತೋರುವಂತೆ ಮಾಡುತ್ತಾ ಇದೆ. ಅದಕ್ಕೆ ವಿದ್ಯುತ್ ಅಂತ ಹೆಸರು. ವಿದ್ಯುತ್ತಿನಲ್ಲಿರುವ ದೇವರಿಗೆ ವಿದ್ಯುತ್ ಅಂತ ಯಾಕೆ ಹೆಸರು ಬಂತು ಅಂದರೆ, ವಿಶೇಷೇಣ ದ್ಯೋತನಾದ, ತಾನು ಚೆನ್ನಾಗಿ ಕಾಣತ ಎಲ್ಲರಿಗೂ ಎಲ್ಲವೂ ಕಾಣುವಂತೆ ಮಾಡುತ್ತಾನೆ. ಈ ಗುಣ ಇದೆ ದೇವರಿಗೆ. ನಂತರ ಭಗವಂತ ಇನ್ನೊಂದು ರೂಪದಲ್ಲಿದ್ದಾನೆ, ಹ್ರಾದುನಿ ಅಂತ. ನಿರ್ಹ್ರಾದನಾಥ ಹ್ರಾದುನಿ ನಾಮ, ಗುಡುಗು. ಗುಡುಗಿನಲ್ಲಿ ದೇವರು ಹ್ರಾದುನಿ ಅಂತ ವಿಶೇಷವಾದ ಹೆಸರಿಟ್ಟುಕೊಂಡಿದ್ದಾನೆ. ಯಾಕೆ? ವಿಶೇಷವಾದ ಶಬ್ದವನ್ನ ಮಾಡುವುದರಿಂದ. ನಿರ್ಹ್ರಾದನಾಥ್ ಅಂದರೆ ಭಕ್ತರ ಹೃದಯದಲ್ಲಿ ತನ್ನ ಇರುವಿಕೆಯನ್ನ ತೋರಿಸುವ ಶಬ್ದ ಮಾಡತ, ನಾನಿದ್ದೇನೆ ಅಂತ ತೋರಿಸಿಕೊಡತ, ಅವರಿಗೆ ಭಯ ಪರಿಹರಿಸುವ ಭಗವದ್ ರೂಪ ಯಾವುದು? ಹ್ರಾದುನಿ, ಗುಡುಗು. ಆ ಗುಡುಗು ಬಂದ ಕೂಡಲೇ ಜ್ಞಾನಿಗಳು ಹೇಳುತ್ತಾರೆ, ಇದು ಶಬ್ದ ಅಂದ್ರೆ ಧ್ವನ್ಯಾತ್ಮಕ ಶಬ್ದ, ಇದು ವರ್ಣಗಳಿಲ್ಲ ಅಂತ ತಿಳಿಯಬೇಡಿ. ಧ್ವನ್ಯಾತ್ಮಕ ಶಬ್ದಗಳು ವರ್ಣಾತ್ಮಕ ಶಬ್ದಗಳನ್ನ ವ್ಯಂಜನ ಹೊರಗೆ ಹಾಕುವುದರ ಮೂಲಕ ದೇವರನ್ನು ಸ್ತೋತ್ರ ಮಾಡುತ್ತಾ ಇದೆ. ಗುಡುಗು ಏನು ತೋರಿಸಿಕೊಡತಾ ಇದೆ ಅಂದ್ರೆ, ದೇವರು ಸಜ್ಜನರ ಸಂರಕ್ಷಕ, ದುಷ್ಟ ಶಿಕ್ಷಕ ಎಂಬುದು ಗುಡುಗಿನಿಂದ ಗೊತ್ತಾಗ್ತಾ ಇದೆ. ಮುಖ್ಯತಃ ಸರ್ವ ಶಬ್ದೈಶ್ಚ ವಾಚ್ಯಏಕೋ ಜನಾರ್ದನ ಅಂದ್ರೆ ಹೇಗ್ ಗೊತ್ತಾಗ್ಬೇಕು? ಗುಡುಗು ಬಂತು, ಅದರಿಂದ ಏನು ಗೊತ್ತಾಗ್ತಾ ಇದೆ? ಇದು ಗೊತ್ತಾಗ್ತಾ ಇದೆ, ಹೇಳ್ತಾ ಇದ್ದಾರೆ. ಇನ್ನ ಸಿಡಿಲು ಕೊನೆಯದು. ಸಿಡಿಲಿನಲ್ಲಿರುವಂತಹ ಭಗವಂತ ಏನಾಗಿದ್ದಾನೆ ಇಲ್ಲಿ ಅಂದ್ರೆ? ವಿಸ್ಫುಲಿಂಗನಾಗಿದ್ದಾನೆ. ಗುಡುಗಿನಲ್ಲಿರುವ ದೇವ ಇಲ್ಲಿ ಅಂಗಾರನಾದ, ಸಿಡಿಲಿನಲ್ಲಿರುವ ದೇವ ಇಲ್ಲಿ ವಿಸ್ಫುಲಿಂಗನಾಗ್ತಾ ಇದ್ದಾನೆ. ಇಲ್ಲಿ ಹೇಳ್ತಾ ಇದ್ದಾರೆ, ವಾಸುದೇವನಿಂದ ಹುಟ್ಟಿದ ಅನಿರುದ್ಧ ಕೊನೆಯ ರೂಪ ಇಲ್ಲಿ ವಿಸ್ಫುಲಿಂಗನಾದ. ಈತ ಎಲ್ಲಿದ್ದಾನೆ ಅಂದ್ರೆ ಅಶನಿ, ಸಿಡಿಲಿನಲ್ಲಿದ್ದಾನೆ. ಯಾಕೆ? ಅಶನಾತ್, ಸಿಡಿಲು ಮೇಲಿಂದ ಬಿದ್ದ ಕೂಡಲೇ ಭೂಮಿಯಲ್ಲಿರುವ ಎಲ್ಲ ಶಕ್ತಿಯನ್ನು ಹೀರಿಬಿಡುತ್ತೆ. ಆದ್ದರಿಂದ ಅದು ಬಿದ್ದ ಕೂಡಲೇ, ಸಿಡಿಲಿನ ಪ್ರಪಾತ ಆದ ಕೂಡಲೇ ಎಲ್ಲರೂ ಸತ್ತು ಹೋಗುವುದು, ಅಲ್ಲಲ್ಲಿರುವ ನಮ್ಮ ಟವರ್ಗಳೆಲ್ಲ ಸುಟ್ಟು ಹೋಗುವುದು, ನಮ್ಮ ಕಂಪ್ಯೂಟರ್ ಎಲ್ಲ ಹಾಳಾಗಿ ಹೋಗೋದು. ಯಾಕೆ? ಇಲ್ಲಿರುವ ಶಕ್ತಿಯನ್ನೆಲ್ಲ ಹೀರಿಬಿಡುತ್ತೆ. ಅಶನಾತು, ತನ್ನ ಶಕ್ತಿ ಎಲ್ಲಾ ಕಡೆ ಇರುವ ಶಕ್ತಿಯನ್ನು ಸ್ವೀಕಾರ ಮಾಡುವುದರಿಂದ ಈ ಸಿಡಲಿಗೆ ವಿಶೇಷವಾಗಿ ಅಶನಿ ಅಂತ ಹೆಸರು. ಈ ಅಶನಿ ಒಳಗೆ ಭಗವಂತನೇ ನಿಂತಿದ್ದಾನೆ, ಆ ಶಕ್ತಿ ಕೊಡುವಂಥವ ಆತನೇ ಇಲ್ಲಿ ವಿಸ್ಫುಲಿಂಗನಾಗಿ ನಿಂತಿದ್ದಾನೆ ಎರಡನೆಯ ಅಗ್ನಿಯಲ್ಲಿ. ಇಂಥ ಅಗ್ನಿಯಲ್ಲಿ ಏವಂ ಜೀವಂ ದೇವಾಹ ವಾಸುದೇವಾಖ್ಯೆ ದ್ವಿತೀಯಾಗ್ನೌ ಹುತ್ವ, ನಾರಾಯಣಾದಿ ಐದು ರೂಪಗಳಿಂದ ಕೂಡಿದ ಈ ಎರಡನೆಯ ಪರ್ಜನ್ಯ ಎಂಬ ಅಗ್ನಿಯಲ್ಲಿ ಹೋಮ ಮಾಡಿ ಬಿಸಿ ಮಾಡಿದ್ರು. ತಣ್ಣಗೆ ಮಾಡಬೇಕಲ್ಲ. ತಥೋ ವೃಷ್ಟಿದ್ವಾರ, ಮಳೆಯ ಮೂಲಕ, ಮಳೆಯಲ್ಲಿ ಮತ್ತೂ ತಣ್ಣಗಾಗ್ತಾನೆ ಜೀವ. ಅಂದ್ರೆ ಮತ್ತು ಇವನಿಗೆ ಸಂಸಾರದಲ್ಲಿ ಬೇಕಾದ ಶರೀರಕ್ಕೆ ಬೇಕಾದ ದಾರಢ್ಯ ಅಲ್ಲಿ ಬರ್ತಾ ಇದೆ. ವೃಷ್ಟಿದ್ವಾರ ತೃತೀಯ ಅಗ್ನೋಜುಪದಿ, ಮೂರನೆಯ ಅಗ್ನಿಯಲ್ಲಿ ಹೋಮ ಮಾಡತಾ ಇದ್ದಾರೆ. ಯಾವ ಮೂರನೇ ಅಗ್ನಿ ಅಂದ್ರೆ ಯಾವುದು? ಪೃಥಿವಿ. ಪೃಥಿವಿಯಲ್ಲಿ ದೇವರ ರೂಪ ನಿಂತಿದೆ, ದೇವರ ರೂಪದಿಂದ ಹುಟ್ಟಿದ ಐದು ರೂಪಗಳು ನಿಂತಿವೆ. ಅಲ್ಲಿ ಜೀವನನ್ನು ಸ್ವೀಕಾರ ಮಾಡಿ ಜೀವನಿಗೆ ಬೇಕಾದಂಥ ಒಂದು ಪರಿಕ್ರಿಯೆಯನ್ನು ಮಾಡತಾ ಇದ್ದಾರೆ. ಎಂಬಲ್ಲಿಗೆ ಶ್ರೀಕೃಷ್ಣಾರ್ಪಣಮಸ್ತು. ನಾಳೆ ಇಲ್ಲಿ ಸಮಯ ಏನೋ ನನಗೆ ಗೊತ್ತಿಲ್ಲ, ನೀವು ಸೇರುವ ಸಮಯ ಸರಿ 6:30.